हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम् स्वनामग्रहणादेवा निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्या वादशालिनः इष्टदान् कष्टहर्तॄन्नः विद्यामान्यान्मुनीन् नमः। वादिराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमलं शान्तं विजयाख्यगुरुं भजे। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। श्रीगुरुभ्यो नमः। हरिः ॐ। लक्ष्मीदेवी धेनुपालिकाम्ब ರೂಪದಿಂದ ಬಂದು ಗೋಪಾಲಿ ಕಮಲಾಲಯ ದೇವ ಗೋಪಾಲ ಲಕ್ಷ್ಮೀದೇವಿ ಗೋಪಾಲಿ ಗೋಪಾಲಿ ಆಗಿ ಬಂದಿದ್ದು ಬ್ರಹ್ಮದೇವರನ್ನ ಆಕಳಾಗಿ ರುದ್ರದೇವರನ್ನ ಕರವಾಗಿ ಮಾಡಿಕೊಂಡು ಬಂದು ಅವರಿಬ್ಬರನ್ನ ಲೋಕದೃಷ್ಟಿಗನುಸಾರವಾಗಿ ಮೌಲ್ಯೇನ ವಿಕ್ರಿಯ ದುಡ್ಡಿಗೆ ಮಾರಿ ಹೋಗ್ತಾ ಇದ್ದಾಳೆ. ಆಕಳು ಧೇನುದ್ವಯ ಸಹಸ್ರೇಣ ಸಾಕಂ ಶ್ರೀ ವೆಂಕಟಾಚಲಂ ಸಾಗೌರ ಗಚ್ಚತಿ ನಿತ್ಯಂ ವೈ ರಮಾನಾಥಂ ವಿಚಿನ್ವತಿ. ವಿಶೇಷವಾಗಿರತಕ್ಕಂಥ ಆಕಳು 2000 ಆಕಳಿಂದ ಕೂಡಿಕೊಂಡು ಆ ವೆಂಕಟಾಚಲಕ್ಕೆ ದಿನಾಗು ಹೋಗ್ತಾ ಇತ್ತು. ಹೋಗುವಾಗ ತತ್ರ ತತ್ರ ಸಮಾಜಿಘ್ರನ್ ಭೂಧರೇಂದ್ರೆ ವಿಶಾಖಬಿಂ ವಿಚಿನೋತಿ ಸ್ಮ ಸರ್ವತ್ರ ಧೇನು ರೂಪೀ ವಿಧಿಸ್ತದ. ಆಕಳು ಹೋಗುವಾಗ ಅಲ್ಲಲ್ಲಿ ಅಲ್ಲಲ್ಲಿ ಮೂಸಿ ನೋಡುತ್ತಾ ದೇವರೆಲ್ಲಿದ್ದಾರೆ ಅಂತ ಹುಡುಕ್ತಾ ಹೋಯಿತು. ಇಲ್ಲಿ ಹೇಳ್ತಾರೆ ಗೋವು ಅಂದರೆ ಎರಡು, ಈ ಗೋವು ಹೌದು, ಗೋ ಅಂದರೆ ವೇದ. ಆಕಳು ಏನಾದರೂ ಹುಡುಕಬೇಕಾದರೂ ಭೂಮಿಯಲ್ಲಿ ಮೂಸಿ ನೋಡಿ 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 ಹೋಗ್ತಾ ಬರುತ್ತೆ. ಗೋವು ಎಲ್ಲವನ್ನ ಚೂರು 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 ನೋಡ್ತಾ 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 ದೇವರನ್ನ ಹುಡುಕುತ್ತೆ. ಈ ಆಕಳು ಹಾಗೆ ಹುಡುಕ್ತಾ, ವೇದಾಭಿಮಾನಿಗಳು ಬ್ರಹ್ಮದೇವರು. ತತಃ ಕಾಲೇನ ಮಹತಾ ಸ್ವಾಮಿ ಪುಷ್ಕರಣಿ ತಟೇ ವಾಲ್ಮೀಕಸ್ಥಂ ಹರಿಂ ಜ್ಞಾತ್ವಾ ತತೋಷ ಮನಸಾ ವಿಧಿ. ಬ್ರಹ್ಮದೇವರು ಬಂದಿದ್ದು ದೇವರಲ್ಲಿದ್ದಾರೋ ಗೊತ್ತಿಲ್ವಾ, ಕಾಲಕ್ಕೆ ತಕ್ಕಂತೆ ನಾಟಕ ಆಡ್ತಾರೆ. ತುಂಬಾ ಕಾಲ ಹುಡುಕಿದರಂತೆ. ಹುಡುಕಿದಾಗ ಒಂದು ದಿವಸ ಆ ಹುತ್ತಿನಲ್ಲಿ ದೇವರಿದ್ದದ್ದು ಅವರಿಗೆ ಗೊತ್ತಾಯಿತು. ಅವಾಗ ಸಂತೋಷ ಆಯ್ತಂತೆ. ಇಡೀ ಆ ವಲ್ಮೀಕವನ್ನ ಹೊತ್ತನ್ನ ಸಮಸಿಂಚ ವಲ್ಮೀಕಂ ಸಮಂತಾತ ಕ್ಷೀರಧಾರಯ, ಆ ಇಡೀ ವಲ್ಮೀಕವನ್ನೆಲ್ಲ ಒಳ್ಳೆ ಕ್ಷೀರಧಾರೆಯಿಂದ ತೋರಿಸ್ಬಿಡ್ತಾ ಇದೆ, ದೇವರಿಗೆ ಅಭಿಷೇಕ ಆಗ್ತಾ ಇದೆ. ಆವಾಗಿಂದ ದಿನಾಗಲೂ ರಾಜನ ಧೇನುಗಣಗಳಿಂದ ಕೂಡಿಕೊಂಡು ಅತಿಭಕ್ತಿಯಿಂದ ಅಲ್ಲಿಗೆ ಹೋಗಿ ಕ್ಷೀರಸೇಚನ ಮಾಡ್ತಾ ಇದ್ರು ಬ್ರಹ್ಮದೇವರು. ಹೇಳ್ತಾ ಇದ್ದಾರೆ, ಕರೋತಿ ಸತತಂ ಗೇಹೇ ನೈವ ಕ್ಷೀರಂ ದದಾತಿ ಸ. ತೊಂದರೆ ಎಲ್ಲ ಎಲ್ಲಿ ಬಂತು ಅಂದರೆ, ಆ ಆಕಳು ಎಲ್ಲ ಕ್ಷೀರ ದೇವರಿಗೆ ಕೊಡ್ತಾ ಇತ್ತು, ಮನೆಯಲ್ಲಿ ಒಂದು ತೊಟ್ಟು ಕೊಡ್ತಾ ಇದ್ದಿಲ್ಲ. ಮನೆಯಲ್ಲೂ ಚೂರು ಕೊಟ್ಬಿಟ್ಟಿದ್ರೆ ಅಷ್ಟು ಪ್ರಾಬ್ಲಮ್ ಇರ್ತಾ ಇದ್ದಿಲ್ಲ, ಮನೆಯಲ್ಲಿ ಒಂದು ತೊಟ್ಟು ಕೊಡ್ತಾ ಇದ್ದಿಲ್ಲ. ಯಾಕೆ ಕೊಡ್ತಾ ಇದ್ದಿಲ್ಲ? ಏನು ಕ್ಷೀರ ಅಂತ ಆಗ್ತಾ ಇದೆ, ಅದೆಲ್ಲ ದೇವರಿಗೆ ಸಮರ್ಪಿತ ಆಗಬೇಕು ಅಂತ ಬ್ರಹ್ಮದೇವರ ಉಪದೇಶ. ಆವಾಗ ಮನೆಯಲ್ಲಿ ಒಂದು ತೊಟ್ಟು ಆಕಳ ಹಾಲು ಬರದ ಹೋದಷ್ಟೊತ್ತಿಗೆ ಧೇನುಪಾಲಕನ್ನು ಕರೆದು ಕೇಳ್ತಾ ಇದ್ದಾಳೆ, ಗವಾಂ ಪಾಲಕ ದುರ್ಬುದ್ಧೆ ಪಯೋಸ್ಯಾ ಕಿಂಕರೋ ಶಿರೆ, ಈ ಆಕಳ ಹಾಲು ಏನು ಮಾಡ್ತಾ ಇದೆಯಾ ನೀನು? ನೀನೇ ಕುಡಿತಾ ಇದೆಯೋ ಅಥವಾ ಕರುವೇ ಕುಡಿತಾ ಇದೆಯಾ ಹೇಳು ಅಂತ ಹೇಳಿದಾಗ ತುಂಬ ಅವನು ಭಯಗೊಂಡ. ಹೇಳ್ತಾ ಇದ್ದಾನೆ, ನಂಗೆ ಗೊತ್ತಿಲ್ಲಮ್ಮ, ನಾನಂತೂ ಕುಡಿತಾ ಇಲ್ಲ. ನೋಡಿ ಸ್ವಲ್ಪ ತಲೆಹರಟೆ ಮಾತು, ಅದರ ಕರು ಕುಡಿಯುತ್ತೋ ಅದರ ಹಾಲನ್ನು ಅದೇ ಕುಡಿಯುತ್ತಾ ಅದು ನಂಗೆ ಗೊತ್ತಿಲ್ಲ. ನೋಡಿ, ಸ್ವಯಂ ಪಿಬತಿ ವಾ ಧೇನು ವತ್ಸೋ ವಾ ಇತಿ ನವಿದ್ಮಹೆ. ಆ ಆಕಳ ಹಾಲನ್ನು ಅದರ ಕರು ಕುಡಿಯುತ್ತಾ ಇದೋ ಆಕಳೇ ಕುಡಿಯುತ್ತಾ ಇದೋ ನಂಗೆ ಗೊತ್ತಿಲ್ಲ. ಯಾರಿಗಾದರೂ ಹುರ್ಕೊಂಡು ಹೋಗಲ್ವಾ? ಆಕೆಗೂ ತುಂಬ ಸಿಟ್ಟು ಬಂತು. ಹೀಗೆ ಹೇಳ್ತೀಯ ಅಂತ ಒಳ್ಳೆ ಚಾವಟಿಯಿಂದ ಹೊಡೆಸ್ತಾ ಇದ್ದಾಳೆ. ಅವನಿಗೆ ಸಿಟ್ಟು ಬಂತು, ಈ ಆಕಳಿಂದಾಗಿ ನಂಗೆ ಪೆಟ್ಟಾಯಿತು ಅಂತ ಹೇಳ್ಕೊಂಡು ಆ ಕಂಠಾಂಗ್ರಿ ಬದ್ಧರಜ್ಜುಂ ತಾಂ ತ್ಯಕ್ವಾ ತತ್ ಪೃಷ್ಠತೋಯೌ, ಕಾಲಿಗೆ ಕುತ್ತಿಗೆ ಹಗ್ಗ ಹಾಕಿ ಕಟ್ಟಿ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಮಾತು ಕೇಳದ ಆಕಳಿಗೆ ಎಮ್ಮೆಗಳಿಗೆ ಹಕ್ ಮಾಡ್ತಾರೆ. ಆವಾಗ ಆಕಳು ಅವನ ಹಿಂದೆ ಬರ್ತಾ ಇದ್ರೂ ಏನು ಹೆದರೇ ಇಲ್ಲ, ಹಾಗೇ ಹೋಗಿ ಆ ವಾಲ್ಮೀಕದಲ್ಲಿ ಹಾಲೆಲ್ಲ ಬಿಡ್ತಾ ಇದೆ. ಆವಾಗ ತುಂಬ ಸಿಟ್ಟಿನಿಂದ ಕೊಡಲಿ ಹಿಡ್ಕೊಂಡು ಕೊಲ್ಲಲಿಕ್ಕೆ ಹೊರಟಾಗ ದೇವರು ವಾತ್ಸಲ್ಯವನ್ನು ತೋರತಾ ಇದ್ದಾನೆ. ತನ್ನ ಶರಣಾಗತರಾದವರಿಗೆ ಯಾರು ತೊಂದರೆ ಕೊಡ್ತಾ ಇದ್ದರೆ ಸುಮ್ಮನೆ ಕೂತಿರ್ತಾನೋ ಅವನು ನರಕದಲ್ಲಿ ಸೂರ್ಯಚಂದ್ರರಿರೋವರೆಗೂ ಬಿದ್ದಿರ್ತಾನೆ. ನನಗೋಸ್ಕರವಾಗಿ ಈ ಆಕಳು ಬರ್ತಾ ಇದೆ, ಇವನು ಕುಠಾರದಿಂದ ಹೊಡೀತಾ ಇದ್ದಾನೆ. ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ ಪೂಜಯೇದ್ ಭಕ್ತಿಭಾವೇನ ತಂ ರಕ್ಷಾಮೀತಿ ಮತ್ಪಣ. ಒಂದು ತುಳಸಿ ದಳದಿಂದ ನನ್ನ ಯಾರು ಭಕ್ತಿಯಿಂದ ಪೂಜೆ ಮಾಡುತ್ತಾರೋ, ಒಂದು ತುಳಸಿ ಸಾಕು, ಒಂದೇ ದಳ ಅರ್ಪಣೆ ಮಾಡಿದ್ರು ಅವನನ್ನು ರಕ್ಷಣೆ ಮಾಡುತ್ತೇನೆ ಅಂತ ನಾನು ಪಣ ತೊಟ್ಟಿದ್ದೇನೆ. ಈ ಆಕಳಾದರೂ ಇಯಂತು ಭಕ್ತಿಯ ಮಾಂ ನಿತ್ಯಂ ಸಿಂಚತಿ ಕ್ಷೀರಧಾರಯ, ಈ ಆಕಳು ನನಗೆ ನಿತ್ಯ ಕ್ಷೀರಧಾರೆ ಕೊಡ್ತಾ ಇದೆ, ಆದ ಕಾರಣ ಇದನ್ನು ರಕ್ಷಣೆ ಮಾಡುತ್ತೇನೆ ಅಂತ ಜಗತ್ತಿಗೆ ತೋರಲಿಕ್ಕೆ ಭಗವಂತ ಹುತ್ತಿನಿಂದ ಏಳತಾ ಇದ್ದಾನೆ. ಎದ್ದು ಆ ಆಕಳಿಗೆ ನೋಡಿ, ಇಲ್ಲಿ ಒಂದು ಮಾಡಬಹುದಾಗಿತ್ತು ದೇವರು ಏನು ಅಂತ ಹೌದಲ್ವೇ, ಆ ಪೆಟ್ಟಿನಿಂದ ಆಕಳನ್ನು ತಪ್ಪಿಸಬಹುದಾಗಿತ್ತು, ಅಷ್ಟೇ ಕೆಲಸ ಮಾಡಿದರೆ ಆಗ್ತಿತ್ತು. ಅವನಿಗೂ ಏಟು ಕೊಟ್ಟರೆ ಸತ್ತು ಹೋಗ್ತಿದ್ದ, ಆದರೆ ದೇವರು ಆ ಕೆಲಸ ಮಾಡಲಿಲ್ಲ. ಆಕಳನ್ನು ತಪ್ಪಿಸಿ ಪೆಟ್ಟು ತಾನು ತಗೊಂಡ. ಇಲ್ಲಿ ಪೆಟ್ಟು ತಾನು ತಗೊಳ್ಳದೇನೆ ಆಕಳನ್ನು ಸರಿಸಿದ್ರೆ ಸರಿ ಹೋಗ್ತಿತ್ತು ಅಲ್ವಾ? ಅಂದರೆ ಇಲ್ಲ, ನನ್ನ ಭಕ್ತರಿಗಾಗುವ ಪೆಟ್ಟು ನಾನು ತಗೊಳ್ತೇನೆ ಅಂತ ಭಗವಂತ ವಾತ್ಸಲ್ಯವನ್ನು ತೋರಿಸ್ತಾ ಇದ್ದಾನೆ. ಆ ಕುಠಾರ ತುಂಬಾ ತೀಕ್ಷ್ಣವಾಗಿದೆ ಕೊಡಲಿ, ಅದರಿಂದ ದೇವರು ತಲೆ ಒಡೆಯುತ್ತಂತೆ. ಶಿರಸ್ಫೋಟನ ಮಾಪನ್ನ ಕುಠಾರೇಣ ಸಿಧಾರೇಣ. ಆ ಕುಠಾರ ತುಂಬಾ ಚೂಪಾಗಿತ್ತು, ಏಟು ಬಿದ್ದ ಕೂಡಲೇ ತಲೆ ಒಡೆದು ರಕ್ತ ಬರುತ್ತಾ ಇದೆ. ಎಂಥ ರಕ್ತ ಬಂತು ಶ್ರೀನಿವಾಸನಿಗೆ? ಸಪ್ತತಾಲ ಪ್ರಮಾಣೇನ ರಕ್ತ ಸ್ಫೂರ್ತಿರಭುತ್ತದ. 7 ತಾಳೆ ಮರದಷ್ಟು ಎತ್ತರ ರಕ್ತ ಚಿಮ್ಮುತ್ತಾ ಇದೆ. ಅಯ್ಯಪ್ಪಾ ಅಂತ ಹೇಳ್ತಾರೆ. ಹೀಗೇ ಕಥೆ ಮುಂದಕ್ಕೆ ಹೋಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಅವ ಜ್ಞಾನಾನಂದಮಯ ದೇಹ, ಈ ರಕ್ತ ಇಲ್ಲಿಂದ ಬರಬೇಕವನಿಗೆ, ಮತ್ತೆ ಹೇಗೆ ಬಂತು? ಅವನು ಮಾಯೆ. ವಿಶೇಷವಾಗಿ ಯಾರಾದರೆ ದೇವರನ್ನು ನನ್ನಂಥವನೇ ಅಂತ ತಿಳಿಯುತ್ತಾರೋ ಅವರಿಗೆ ಹಾಗೆ ಕಾಣಿಸಬೇಕು ಅಂತ ಅದಕ್ಕೆ ಹೇಳ್ತಾರೆ. ಅಜ್ಞಾನಿಗಳಿಗೆ ಅಜ್ಞಾನ ಸಿದ್ಧಿ, ಜ್ಞಾನಿಗಳಿಗೆ ಜ್ಞಾನ ಸಿದ್ಧಿ. ಅದಕ್ಕೆ ಶ್ರೀನಿವಾಸ ತನ್ನ ವಿಶೇಷವಾದ ಮಾಯೆಯಿಂದ ಮೋಹವನ್ನು ಕೊಡ್ತಾ ಇದ್ದಾನೆ. ಆ ರಕ್ತ ಸ್ಫೂರ್ತಿಯನ್ನು ನೋಡಿ ಆ ಗೋಪಾಲ ನೋಡ್ತಾನೆ, ಎದೆ ಒಡೆದು ಹೋಯಿತು, ಸತ್ತು ಹೋದ. ಇನ್ನು ಹೇಳ್ತಾ ಇದ್ದಾರೆ, ಆ ಗೋಪಾಲಕ ಸತ್ತು ಹೋದ ಕೂಡಲೇ ಆಕಳು ಬೆಟ್ಟವನ್ನು ಇಳಿದು ಬರುತ್ತಾ ಇದೆ ನೋಡಿ. ಇಳಿದು ಬಂದು ರಾಜನತ್ರ ಬಂದು ವಿಶೇಷವಾಗಿ ರಾಜನ ಸುತ್ತ ತಿರುಗ್ತಾ ಇದೆ. ರಾಜ ನೋಡಿದ, ಏನೋ ಇದು ಹೇಳಬೇಕು ಅಂತಿದೆ, ನನ್ನ ಸುತ್ತ ತಿರುಗ್ತಾ ಇದೆ, ತುಂಬ ಭಯಗೊಂಡಂತೆ ಇದೆ ಅಂತ ಹೇಳಿ ವಿಶೇಷವಾಗಿ ಆ ಮಿಕ್ಕ ಗೋವುಗಳನ್ನು ಬಿಟ್ಟು ಇದೊಂದೇ ಬಂದಿದೆ ನನ್ನ ಹತ್ರ. ಅದಕ್ಕೆ ಚಾರಣನ ಕಳಿಸ್ಕೊಡ್ತಾ ಇದ್ದಾರೆ. ಹಿಂದಿರ ಏನಾಗಿದೆ ನೋಡಿ ಬಾ. ರಾಜ ಹೋದ, ಆ ಚಾರ ಹೋದ, ಅಲ್ಲಿಗೆ ನೋಡಿ ಅಲ್ಲಿ ರಕ್ತವೃಷ್ಟಿ ಬರ್ತಾ ಇದೆ, ಗೋಪಾಲ ಸತ್ತು ಹೋದದ್ದು, ಬೇಗ ಬಂದು ತಿಳಿಸಿದ, ಹೀಗಾಯಿತು. ಅವಾಗ ರಾಜ ತಾನು ಅಲ್ಲಿಗೆ ಹೋಗ್ತಾ ಇದ್ದಾನೆ. ರಕ್ತವೃಷ್ಟಿಂ ತತಃಶ್ರುತ್ವ ರಾಜ ವಿಸ್ಮಿತ ಮಾನಸ ಆರುಹ್ಯ ನರಯಾನಂ ಚ ಶೀಘ್ರೇಣಾಗಾತ್ ವೃಷಾಚಲಂ. ಆ ರಕ್ತವೃಷ್ಟಿಯನ್ನು ಕುರಿತು ರಾಜ ಕೇಳಿ ತುಂಬ ಆಶ್ಚರ್ಯಪಟ್ಟು ಬೇಗ ಬಂದ. ನರಯಾನಂ ಚ ಪಾಲಕಿಯನ್ನು ಏರಿ ಬೇಗ ಬಂದ. ವಾಲ್ಮೀಕದ ಹತ್ತಿರ ಬಂದು ಕೇಳ್ತಾನೆ, ಅಯ್ಯ ಯಾರು ಇದು ಒಳಗಿರುವುದು, ಯಾರಿಗೆ ಪೆಟ್ಟಾಗಿದೆ, ಯಾರೀ ಥರ ಮಾಡಿದ್ದು ಅಂತ ಹೇಳಿದಾಗ ಶ್ರೀನಿವಾಸ ಹುತ್ತನ್ನು ಒಡಕೊಂಡು ಮೇಲಕ್ಕೆ ಬರ್ತಾ ಇದ್ದಾನಂತೆ. ಉದ್ಭಿದ್ಯ ವಾಲ್ಮೀಕಮನಂತ ಬೀರ್ಯೋ ಹ್ಯನಂತ ಶೈಲೇಂದ ತಲಂ ಸಮಾಶ್ರಿತ ಶ್ರೀಸ್ವಾಮಿ ತೀರ್ಥಸ್ಯ ಚ ದಕ್ಷಿಣೇ ಶುಭೇ ವಾಲ್ಮೀಕ ಸಂಸ್ಥೋ ಭಗವಾನುವಾಚ. ಆ ಹುತ್ತನ್ನು ಸೀಳಿಕೊಂಡು ಬರ್ತಾ ಇದ್ದಾನೆ ದಕ್ಷಿಣ ತೀರದಲ್ಲಿ, ಸ್ವಾಮಿ ಪುಷ್ಕರಣಿ ತೀರದಲ್ಲಿ. ಹೇಗಿದ್ದಾನೆ ಭಗವಂತ? ಮಾತಾಡ್ತಿದ್ದಾನಂತೆ, ಸಗದ್ಗದೋತ್ಕಂಠ ಸಮಾಕುಲಾನನಃ ಸರಕ್ತ ಬಾಷ್ಪೋದಕ ಪೂರ್ಣಲೋಚನ ಚೋಳಂ ನೃಪೇಂದ್ರಂ ಬಹುನಿಷ್ಠುರಂ ಗಿರಾ ದಶಂಗಚಕ್ರ ಪ್ರತಿಮಾಂ ಸಮಾಶ್ರಿತ. ಶಂಖಚಕ್ರವನ್ನು ಹಿಡ್ಕೊಂಡಿದ್ದಾನೆ, ನಿಷ್ಠುರವಾಗಿ ಮಾತಾಡ್ತಾ ಇದ್ದಾನಂತೆ ಆ ಚೋಳರಾಜನ ನೋಡಿ. ಏನಂತ ಹೇಗಿದ್ದಾನೆ ಹೇಳ್ತಾರೆ, ಕಂಠ ಬಿಗಿದು ಹೋಗ್ತಾ ಇದೆ, ತುಂಬ ಪೆಟ್ಟಾಗಿದೆಯಲ್ಲ ಆ ನೋವು ಅಂತ ತೋರ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸರಕ್ತ ಬಾಷ್ಪೋದಕ ಪೂರ್ಣಲೋಚನ, ಪೆಟ್ಟಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನೋಡಿ ಅವನು ಎಷ್ಟು ನಾಟಕ ಆಡ್ತಾನೆ, ಆ ಪೆಟ್ಟಿಗೆ ತಡೆಯಲಾರದೆ ಕಣ್ಣಲ್ಲಿ ನೀರು ಬರ್ತಾ ಇದೆಯಂತೆ, ಪೆಟ್ಟಿನಿಂದ ರಕ್ತವು ಸುರಿಯುತ್ತಾ ಇದೆ, ಆ ರಕ್ತ ಆ ಕಣ್ಣೀರಿಂದ ಮಿಶ್ರವಾಗಿ ಹಾಗೇ ಕೆಳಗಿಳಿತಾ ಇದೆ, ಮುಖದ ಮೇಲೆಲ್ಲ ರಕ್ತವು ಬರ್ತಾ ಇದೆ, ಕಣ್ಣೀರು ಬರ್ತಾ ಇದೆ, ನಮಗಷ್ಟು ಕಾಣಿಸಲ್ಲ. ಯಾಕೆ ಅಂದರೆ ರಕ್ತ ಚೂರು ಕಾಣಬಹುದೇನೋ, ಈ ನೀರು ಕಾಣಿಸಲ್ಲ. ಅವನು ಹಾಗಲ್ಲ, ಕಪ್ಪಲ್ಲ ಅವನು, ನೀಲಿ ಬಣ್ಣ, ಅದರ ಮೇಲೆ ಕೆಂಪು ಬಣ್ಣ, ಬಿಳಿ ನೀರು ಎಲ್ಲ ಸೇರಿ ಪಟ್ಟಿ ಪಟ್ಟಿ ಮುಖದೆಲ್ಲ ಆಗಿದೆ. ಅವನು ಹೇಗಿದ್ರು ಚಂದ ಅಂತ ಹೇಳ್ತಾರೆ. ಅಂಥ ಸ್ವಾಮಿ ಸಿಟ್ಟಿನಿಂದ ಮಾತಾಡ್ತಾ ಇದ್ದಾನಂತೆ, ಪಾಪಿಷ್ಠೋಸಿ ದುರಾಚಾರ ರಾಜ್ಯೈಶ್ವರ್ಯ ಮದೋದ್ಧತ ಅನಾಥಂ ಭುಕ್ತಿಹೀನಂ ಮಾಂ ದರಿದ್ರಂ ವನಚಾರಿಣಂ ಮಾತಾಪಿತೃವಿಹೀನಂ ಚ ಭಾರ್ಯಾಬಂಧು ವಿವರ್ಜಿತಂ ಸುಭ್ರಾತೃಹೀನಂ ಕುಟಿಲಃ ಕುಠಾರೇಣಾಸಿ ಧಾರಿಣ. ಏ ಪಾಪಿಷ್ಠ, ಬೈತಾರೆ ಸ್ವಾಮಿ, ದುರಾಚಾರ, ರಾಜ್ಯದ ಐಶ್ವರ್ಯ ಮದ ನಿಂಗೆ ಜಾಸ್ತಿ ಆಗಿದೆ, ನಾನೆಂಥವನು ಗೊತ್ತಾ, ಅನಾಥ, ನಂಗೆ ಯಾರು ದಿಕ್ಕಿಲ್ಲ, ಭುಕ್ತಿಹೀನಂ ಅನ್ನವೇ ಇಲ್ಲ ನನಗೆ, ಬಿದ್ದಿದ್ದೀನಿ, ದರಿದ್ರ ನಾನು, ಏನೂ ಇಲ್ಲ ನನ್ನ ಹತ್ರ, ವನಚಾರಿಣಂ ವನದಲ್ಲಿ ತಿರುಗ್ತಾ ಇದ್ದೇನೆ, ಅಪ್ಪ ಅಮ್ಮ ಇಲ್ಲ, ಭಾರ್ಯ ಬಂಧು ಯಾರೂ ಇಲ್ಲ, ಅಣ್ಣ ತಮ್ಮಂದ್ರಿಲ್ಲೇ ಇಲ್ಲ ಅಂತ ನನ್ನನ್ನು ಇವ ಬಡಿದ ಕೊಡ್ಲಿಯಿಂದ. ಆ ದುಃಖ ತುಂಬ ಆಗ್ತಾ ಇದೆ. ಹೇಳ್ತಾರೆ, ಧೇನುಪಾಲಾಯುಧ ಆಯುಧ ಆಘಾತ ಜಾತಂ ದುಃಖಂ ಮಹಾದ್ಭುತಂ ಶಿರೋಭಿನ್ನಂ ಧೇನುಪೇನ ದಯಾಹೀನೇನ ದುರ್ಮತೆ. ನಿನ್ನ ಗೋಪಾಲ ಇದ್ದಾನಲ್ಲ, ಅವ ಹೊಡೆದ, ಅದರಿಂದ ತಲೆ ಒಡೀತು. ಎಂಥ ನೋವಾಗ್ತಾ ಇದೆ ಗೊತ್ತಾ, ನಾನೇನು ಮಾಡಲಿದ್ದಕ್ಕೆ, ಅವನು ಹೊಡೆದರೆ ಅಂದರೆ ನೀನೇ ಯಜಮಾನ. ಹೇಳ್ತಾರೆ, ಯಜಮಾನೋ ಗೃಹೇ ಯಸ್ತು ನ ವಿಚಾರ ಪರೋ ಭವೇತ್ ಸ್ತ್ರೀಪುತ್ರಾದ್ಯೈಹಿ ಕೃತಂ ಕರ್ಮ ತಸ್ಯಾನಿಷ್ಟಕರಂ ವಿದುಹು. ಯಜಮಾನನಾಗಿದ್ದವನು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಂಡು ಅವರು ಸರಿಯಾಗಿರುವಂತೆ ಮಾಡಬೇಕು. ಒಂದು ವೇಳೆ ಅವರೇನಾದರೂ ಮನೆಯಲ್ಲಿ ಏನಾದರೂ ಕರ್ಮಗಳು ಮಾಡಿದರೆ ಅಥವಾ ಹೊರಗೇನಾದರೂ ಕರ್ಮಗಳು ಮಾಡಬಾರದ ಕರ್ಮಗಳು ಅಂದರೆ ನಾನಾ ರೀತಿಯಾಗಿ ಶಾಸ್ತ್ರ ವಿರುದ್ಧ ಕರ್ಮಗಳು ಮಾಡಿದರೆ ಅದು ಯಜಮಾನನಿಗೆ ಪಾಪ. ಅದಕ್ಕೆ ಹೇಳ್ತಾರೆ, ಹೆಂಡತಿ ಮಕ್ಕಳು ಮಾಡಿದ ಪಾಪ ಗಂಡನಿಗುಂಟು, ಗಂಡ ಮಾಡಿದ ಪಾಪ ಅವರಿಗಿಲ್ಲ. ಹೆಂಡತಿ ಮಕ್ಕಳು ಮಾಡಿದ ಪಾಪ ಗಂಡನಿಗುಂಟು, ಗಂಡ ಮಾಡಿದ ಪುಣ್ಯ ಇವರಿಗುಂಟು. ಇದೇನು ನ್ಯಾಯವೋ ಅಲ್ವಾ? ಅಲ್ಲಿ ಹೇಳ್ತಾರೆ, ಬಹಳ ಸೀಕ್ರೆಟ್ ಇದೆ, ಹೆಂಡತಿ ಮಕ್ಕಳು ಮಾಡಿದ ಪಾಪ ಆ ಯಜಮಾನನಿಗೆ ಅಂತ ಯಾವಾಗ ಅದು ಹೇಳ್ತಾರೆ, ಹೆಂಡತಿ ಮಕ್ಕಳು ಯಜಮಾನನ ವಶದಲ್ಲಿದ್ದುಕೊಂಡು ಅವರೇನಾದರೂ ವಿಶೇಷವಾಗಿರತಕ್ಕಂಥ ತೊಂದರೆ ಮಾಡಿಕೊಂಡರೆ ಅದು ಯಜಮಾನನಿಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಮಾಡಿದ ಪುಣ್ಯ ಗಂಡನಿಗಿಲ್ಲಲ್ಲ ಅಂದರೆ ಹಾಗಲ್ಲ, ಇವರು ಪುಣ್ಯ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಪುಣ್ಯ ಗಂಡನಿಗಿದ್ದೇ ಇರುತ್ತೆ. ಸೂಕ್ಷ್ಮ ವಿಚಾರಗಳು ತುಂಬ ಇವೆ. ಒಟ್ಟಾರೆ ನಿನ್ನ ಭಟ ಅವನು ಮಾಡಿದ ತಪ್ಪಿಗೆ ನೀನೇ ಅನುಭವಿಸಬೇಕು ನೋಡು. ಇನ್ನೊಂದು ಇದೆ, ವಿಶೇಷವಾಗಿರ್ತಕ್ಕಂಥ ಹೆಂಡತಿ ಮಕ್ಕಳು ವಿಶೇಷ ಪುಣ್ಯ ಕಾರ್ಯ ಮಾಡಿದರ, ಏನು ಭಗವಂತನ ಆರಾಧನ, ಗುರುಗಳ ಆರಾಧನ ಇವೆಲ್ಲ ಮಾಡಿದರ, ಆ ಪುಣ್ಯವೆಲ್ಲ ವಿಶೇಷವಾಗಿ ಗಂಡನಿಗೆ ಸೇರುತ್ತೆ. ಯಾಕೆ, ಅವರ ರೀತಿಯಲ್ಲಿ ಭಗವಂತನಲ್ಲಿ ದೇವತೆಗಳಲ್ಲಿ ಗುರುಗಳಲ್ಲಿ ಭಕ್ತಿಯಿಂದ ನಡ್ಕೊಳ್ಳುವಂಥ ಏನು ವಿಶೇಷವಾದ ಚರ್ಯ ಇದೆ, ಅದಕ್ಕೆ ಕಾರಣ ಯಾವುದು, ಯಜಮಾನನೇ ಅಲ್ವಾ, ಆದ್ದರಿಂದ ಆ ಭಾಗ ಅವರಿಗಿದ್ದೇ ಇರುತ್ತೆ. ನಂತರ ಇತ್ಯುಕ್ತ್ವಾ ಭಗವಾನ್ ದೇವ ದಶಾಪ ನೃಪಪುಂಗವಂ ಪಿಶಾಚೋ ಭವ ದುರ್ಬುದ್ಧೇ ಮದ್ದುಃಖಾಧಾನ ಕರ್ಮಣ. ನೋಡು, ನನಗೆ ದುಃಖ ಬರಲಿಕ್ಕೆ ಕಾರಣ ನೀನೇ ಆಗಿದ್ಯಾ, ಅದಕ್ಕೆ ನೀ ಪಿಶಾಚಿಯಾಗು. ಆ ಶಾಪ ಕೇಳಿದ ಕೂಡಲೇ ರಾಜ ಮೂರ್ಛಾಕ್ರಾಂತನಾಗಿ ಬಿದ್ದೋಗ್ತಾ ಇದ್ದಾನೆ ಒಂದು ಮುಹೂರ್ತ ಕಾಲದಲ್ಲಿ, ಮತ್ತು ಹೇಳ್ತಾ ಇದ್ದಾನೆ ಶ್ರೀನಿವಾಸನಿಗೆ, ಹೇಳ್ತಾ ಇದ್ದಾನೆ. ಹೇಳ್ತಾರೆ, ಸ್ವಾಮಿ ನನಗೆ ಯಾಕೆ ಶಾಪ ಕೊಟ್ಟಿಯೋ ಮಹಾರಾಯ, ಕಿಮರ್ಥಂ ಶಪ್ತವಾನ್ ದೇವ ದೇವ ಹಿ ಅಪರಾಧ ವಿವರ್ಜಿತಂ, ನಾನೇನು ಅಪರಾಧ ಮಾಡಿದೆ, ಅವಿಚಾರ್ಯ ಜಗನ್ನಾಥ ಕಿಮ್ಮಯ ಚರಿತಂ ತವ. ಈ ಸುಮ್ಮನೆ ವಿಚಾರ ಮಾಡದೆ ನನ್ನ ಶಾಪ ಕೊಟ್ಟಿಯಲ್ವ, ನಾನೇನು ಮಾಡಿದೆ ನಿನಗೆ, ನಿನಗೆ ಏನು ದುಃಖ ಆಗಬೇಕು ಅಂಥದ್ದು ನನಗೇನು ಗೊತ್ತಿಲ್ಲಪ್ಪ, ಎಂಥ ದುಃಖ ಬಂತೋ ಮಹಾರಾಯ, ಎಂಥ ಶಾಪ ಕೊಟ್ಟಿ. ಅವಾಗ ಶ್ರೀನಿವಾಸ ಆತನ ವಿಜ್ಞಾಪನ ಕೇಳುತ್ತಾನೂ ದುಃಖ ಪಡುತ್ತಿದ್ದಾನಂತೆ. ಶ್ರೀನಿವಾಸೋತಿ ದುಃಖಿತ ಉವಾಚ ವಚನಂ ಮಂದಂ ರಾಜಾನಂ ಶಾಪಮೂರ್ಛಿತಂ. ಶಾಪದಿಂದ ಮೂರ್ಛಿತನಾದಂಥ ರಾಜ ಎದ್ದು ಮಾತಾಡ್ತಾ ಇದ್ದರೆ ರಾಜನ ಜೊತೆಗೆ ದೇವರು ಹೇಳ್ತಾ ಇದ್ದಾರಂತೆ, ಏನು ಮಾಡಲಿಪ್ಪ ಶಾಪ ಕೊಟ್ಬಿಟ್ಟೆ ಹೇಳ್ತಾರೆ ನೋಡಿ. ಪಾಪಿಷ್ಠೋಹಂ ದುರಾಚಾರೋಸ್ಮಿ ಅವಿಚಾರೀ ನೃಪೋತ್ತಮ ಅಜ್ಞಾನೇನ ಅತಿ ದುಃಖೇನ ವೃಥಾ ಶಾಪೋ ಮಯಾರ್ಪಿತ. ಇನ್ನೊಬ್ಬರ ಮೇಲೆ ಬುರುಡಿ ಹಾಕೋದು, ತಲೆ ಟೋಪಿ ಹಾಕಬೇಕು ಅಂದರೆ ಈತನ ಹತ್ರ ಕಲಿವೆ. ಅಜ್ಞಾನಿಗಳಿಗೆ ಪರಮ ಟೋಪಿ ಹಾಕ್ತಾನೆ ಸ್ವಾಮಿ. ಇಂಥ ಮಾತು, ನಾನು ಪಾಪಿಷ್ಠ ದುರಾಚಾರಿ, ಏನು ನೋಡದೆ ಶಾಪ ಕೊಟ್ಟಿನಿ ನಿಮಗೆ, ತುಂಬ ನನಗೆ ಅಜ್ಞಾನ, ತುಂಬ ದುಃಖ, ಪೆಟ್ಟು ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ನಿಮಗೆ ಸುಮ್ಮನೆ ಅನವಸರವಾಗಿ ಶಾಪ ಕೊಟ್ಟೆ ನೋಡಪ್ಪ. ಯಾರ ನೋಡಿದ್ರೆ ಹೌದಪ್ಪ ಅನ್ಕೋಬೇಕು, ನಮ್ಮವರು ಹೇಳ್ತಾ ಇರ್ತಾರಲ್ಲ, ಬಾಯಿ ಒಂದ ಬೈದು ಬಿಡ್ತಾ ಇರ್ತಾರೆ, ಎಲ್ಲ ಮುಗಿಯುತ್ತೆ, ಮುಗಿದ ಮೇಲೆ ಹೇಳ್ತಾರೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿತ್ತು ಅದಕ್ಕೆ ಬೈದ, ಏನು ಅನ್ಕೋಬೇಡ, ಏನು ಮಾಡ್ತಾರೆ ಸರಿಯಪ್ಪ ಆಯಿತು ಅಂತ. ಅದೇ ಥರ ಇಲ್ಲಿ ಹೇಳ್ತಾ ಇದ್ದಾರೆ, ಅಜ್ಞಾನೇನ ಅತಿ ದುಃಖೇನ ವೃಥಾ ಶಾಪೋ ಮಯಾರ್ಪಿತ. ನನಗೆ ಅಜ್ಞಾನ ಮೊದಲೇ ತುಂಬಿದೆ, ತುಂಬ ದುಃಖವೂ ಜಾಸ್ತಿ ಆಯ್ತಯ್ಯ ಪೆಟ್ಟಿನಿಂದ, ಅದಕ್ಕೆ ಸುಮ್ಮನೆ ಶಾಪ ಕೊಟ್ಬಿಟ್ಟೆ. ಹಾಗಂದ್ರು ದೇವರು ಅಂತ ಹೇಳ್ತೀರಿ, ಈತ ಸುಳ್ಳು ಹೇಳ್ತಾನೋ ಇಲ್ವೋ, ಸುಳ್ಳು ಹೇಳಿದರೆ ದೇವರಲ್ಲ, ಸುಳ್ಳು ಹೇಳಿಲ್ವಾ ದೇವರಲ್ಲ, ಯಾಕೆ ಪಾಪಿಷ್ಠ ನಾನು ಅಂತ ಹೇಳ್ಕೊಳ್ತಾ ಇದ್ದಾನೆ, ಇವನೇ ಪಾಪಿಷ್ಠ ಇರೋ ದೇವರು ಹೆಂಗಾಗ್ತಾನೆ ಇವ ಹೇಳ್ತಾರೆ. ದೇವರ ಮಾತುಗಳಿಗೆ ಅರ್ಥ ಬೇರೆ. ಪಾಪಿಷ್ಠ ಅಂದರೆ ಪಾಪಿಷು ತಿಷ್ಠತೀತಿ ಪಾಪಿಷ್ಠ, ಪಾಪಿಗಳ ಒಳಗಿರ್ತಾನಾದ್ದರಿಂದ ಈತನಿಗೆ ಪಾಪಿಷ್ಠ ಅಂತ ಹೆಸರು. ದುರಾಚಾರ ಅಂದರೆ ಆಚಾರವೇ ಇಲ್ಲ ಅಂತಲ್ಲ, ದುರ್ಭರವಾದ ಆಚಾರ, ಇನ್ನೊಬ್ರು ಮಾಡಲಿಕ್ಕಿಲ್ಲ ಅಂಥ ಆಚಾರವಂತ. ಅವಿಚಾರಿ, ವಿಚಾರವೇ ಮಾಡಿಲ್ಲ ನಾನು ಅಂತ ಇಲ್ಲ, ಅಶೇಷತಃ ವಿಚಾರಿ. ಮಾಮೂಲಾಗಿ ಹೊರಗಿನವರು ಸ್ವಲ್ಪ ವಿಚಾರ ಮಾಡ್ತಾರೆ, ನಾನು ಜನ್ಮ ಜನ್ಮದ ಪಟ್ಟಿ ವಿಚಾರ ಮಾಡಿ ಕೊಟ್ಟಿದ್ದೇನೆ ನಾನು. ಏನೋ ಇವಾಗ ನಿನ್ನ ಗೋಪಾಲ ಬಂದು ನನ್ನ ಪೆಟ್ಟು ಹಾಕಿದ್ದಕ್ಕೆ ಈ ಶಾಪ ಕೊಟ್ಟಿದ್ದು ಮಾತ್ರ ಅಲ್ಲ, ನೀನೀ ಪಿಶಾಚ ಜನ್ಮವನ್ನು ಅನುಭವಿಸಬೇಕು, ಅದು ನಿನ್ನ ಕರ್ಮದಲ್ಲಿ ಕೂತಿದೆ, ಅದಕ್ಕೆ ನಾನು ಕೊಟ್ಟೆ ಅಂತ ದೇವ ಹೇಳ್ತಾ ಇದ್ದ. ಇನ್ನ ಅಜ್ಞಾನೇನ ಅತಿ ದುಃಖೇನ ಅಂತ ಹೇಳಿದಲ್ಲ, ಆ ಶಬ್ದಗಳಿಗೆ ಏನರ್ಥ ಹೇಳ್ತಾರೆ, ಅಜ್ಞಾನೇನ ಅಂದರೆ ಅಶೇಷ ಜ್ಞಾನೇನ, ಎಲ್ಲ ರೀತಿಯಾದ ತಿಳುವಳಿಕೆ ನನಗಿದೆ. ಅತಿ ದುಃಖೇನ ಅಂದರೆ ಅತೀತ ದುಃಖ, ನನಗೆ ದುಃಖವೇ ಇಲ್ಲ, ದುಃಖ ಇದ್ದಂತೆ ನಾಟಕ ಆಡ್ತಾ ಇದ್ದೀನಿ. ಮತ್ತೆ ವೃಥಾ ಶಾಪ ಕೊಟ್ಟಿನಿ ಅಂತ ಹೇಳಿದ್ದಲ್ಲ, ಅದಕ್ಕೇನಂತೀಯ ಅಂದರೆ, ಆ ಶಾಪ ಕೊಡುವಾಗ ಯಾರಿಗಾದರೂ ಸಿಟ್ಟು ಬಂದು ಹಾಯ್ ಅಂತ ಶಾಪ ಕೊಟ್ಟರೆ ಅವರು ಅಯ್ಯೋ ಅಂದರೆ ಏನು ಖುಷಿ ಆಗ್ತ, ಅಂಥದ್ದು ನನಗೇನಿಲ್ಲ, ನಾನು ಶಾಪ ಕೊಡೋದರಿಂದ ಇನ್ನೊಬ್ಬರು ದುಃಖಪಟ್ಟರೆ ನೋಡಿ ಸಂತೋಷ ಪಡುವವ ನಾನಲ್ಲ, ನಾನು ನನ್ನ ಏನು ಸಿಟ್ಟಿಗಾಗಿ ಶಾಪ ಕೊಟ್ಟಿಲ್ಲ. ಮತ್ತು ಶಾಪ ಕೊಡಬೇಕಾದ್ರೆ ಸಿಟ್ಟು ಬೇಕಲ್ಲ ಅಂದರೆ, ಸಿಟ್ಟು ಬೇಡವೋ ನನಗೆ, ನಿನ್ನ ಕರ್ಮ ಉಣಿಸಲಿಕ್ಕೆ ಶಾಪ ಕೊಟ್ಟೆ ಇದು ಹೇಳ್ತಾ ಇದ್ದ. ಹಾಂ, ಇಷ್ಟು ಒಳ ಕೂತಿದೆ. ಆದರೂ ನೋಡಪ್ಪ, ನನ್ನ ಸನಾತನ ಭಗವಂತ ಅಂತ ಹೇಳ್ತಾರೆ, ನನ್ನ ಮಾತು ಸತ್ಯವಯ್ಯ, ಭಕ್ತರು ಹೇಳ್ತಾ ಇದ್ದಾರೆ, ಮಚ್ಛಾಪೋ ನಾನೃತೋ ಭೂಯಾದಿತಿ ವೇದ ವಿದೋ ವಿದೋ, ನನ್ನ ಮಾತೇ ಸುಳ್ಳಲ್ಲ, ನನ್ನ ಶಾಪವಂತೂ ಸುಳ್ಳಲ್ಲೇ ಇಲ್ಲ. ಅದಕ್ಕೆ ನೀ ನನ್ನ ಭಕ್ತ, ನಿನ್ನ ವಾತ್ಸಲ್ಯದಿಂದ ನಾನು ದುಃಖಿತನಾಗಿದ್ದೇನೆ ಅಯ್ಯ, ಪಾಪ ನಿಂಗೆ ಶಾಪ ಬಂತಲ್ಲ ಸ್ವಾಮಿ, ಈ ಶಾಪ ಎಷ್ಟೋವರೆಗಪ್ಪ ಹೇಳ್ತಾನೆ, ಯಾವತ್ ಕಲಿಯುಗಂ ತಿಷ್ಠೇ ತಾವತ್ ದುಃಖೀ ಭವ ಪ್ರಭೋ, ಎಷ್ಟರ ಪರ್ಯಂತ ಕಲಿಯುಗ ಇರುತ್ತೋ ಅಷ್ಟು ಪರ್ಯಂತ ನೀನದು ಈ ಪಿಶಾಚಿಯಾಗಿರು. ಯಪ್ಪ ನೀನೊಬ್ಬನೇ ಅಲ್ಲ, ನಿನ್ನ ನೋಡಿ ನಾನು ದುಃಖ ಪಡ್ತೀನಿ ಹೋಗು ಅಂತ ಕೊನೆಗೆ ಹೇಳ್ತಾರೆ. ಅಲ್ಲ ಏನು ಪಿಶಾಚಿಯಾಗಿ ತಿರುಗೋದು ಅಂದರೆ ಏನು ಈಸಿ ಆಗಿರುತ್ತೆ, ಎಲ್ಲಿಗೆ ಹೋಗ್ಬೇಕಾದ್ರೂ ವೆಹಿಕಲ್ ಬೇಕಾಗಿಲ್ಲ, ಬಸ್ಸು ಬೇಕಾಗಿಲ್ಲ, ಥಟ್ ಅಂತ ಅಂದುಕೊಂಡೆ ಆಕಾಶದಲ್ಲೇ ಹೋಗ್ಬೋದು, ಬಹಳ ಈಸಿ ಅಂತೀರ, ಏನಿಲ್ಲ, ಹಸಿವೆ ಇರುತ್ತೆ, ಬಾಯಾರಿಕೆ ಇರುತ್ತೆ, ತಿನ್ಲಿಕ್ಕೆ ಅವಕಾಶವಿರಲ್ಲ, ಶರೀರವೇ ಇರಲ್ಲ. ಯಾರ್ಯಾರು ಸ್ವಲ್ಪ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಇರುತ್ತೋ ಅವರಲ್ಲಿ ತೋರ್ಕೊಂಡ್ಬಿಡ್ತಾ ಇರ್ತಾರೆ. ಯಾರಲ್ಲಿ ತೋರ್ತಾರೆ ಈ ಪಿಶಾಚಿಗಳೆಲ್ಲ? ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರಾದರೆ ಕೂದಲನ್ನು ಬಿರಿ ಹಾಕ್ಕೊಂಡಿರ್ತಾರೋ, ಗಂಟು ಕಟ್ಟಲ್ಲವೋ, ಗಂಟು ಕಟ್ಟಲ್ಲವೋ. ಅದಕ್ಕೆ ನಮ್ಮವರು ಅಂತಾರೆ, ಆ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಜುಟ್ಟು ಕಟ್ ಮಾಡ್ಕೊಂಡ್ಬಿಡ್ತೀವಿ. ಜುಟ್ಟಿದ್ದು ಅಂದರೆ ಕೂದಲಿದ್ದು ಗಂಟು ಕಟ್ಟಲಿಕ್ಕೆ ಅನುಕೂಲ ಇದ್ದು ಕಟ್ಟದಿದ್ದರೆ ನಿಮ್ಮ ಕಾಮೆಂಟ್ಸ್ ಎಲ್ಲ. ನಾವು ಅದಕ್ಕೆ ಕ್ರಾಫ್ಟ್ ಥರ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ಗಂಟು ಕಟ್ಟಲಿಕ್ಕೆ ಆಗಲ್ಲ, ಆದ್ದರಿಂದ ನಾವು ಕಟ್ತಾ ಇಲ್ಲ. ಯಾರು ಬೇಡ ಅಂದರು, ಪೂರ ಸಮ್ಮರ್ ಕ್ರಾಫ್ಟ್ ಥರ ಮಾಡಿಸ್ಕೊಳ್ರಿ. ಯಾರು ಬೇಡ ಅಂದರು, ಒಳಗೆ ತೋರೋದು ಖಚಿತ. ನಿಮ್ಮ ಪ್ರಾರಬ್ಧ ಕೆಟ್ಟಾಗ, ಪ್ರಾರಬ್ಧ ಕೆಟ್ಟಾಗ ಹತ್ತಿರ ಬರುತ್ತೆ. ನೀವು ಓಪನ್ ಡೋರ್ ಏನು, ಇವೆಲ್ಲ ವಿಶೇಷವಾಗಿ ಭೀಕರವಾಗಿರತಕ್ಕಂಥ ಪಿಶಾಚಿಗಳೆಲ್ಲ ಬಂದ್ಬಿಡ್ತವೆ. ಹೆರಳು ಗಂಟು ಹಾಕ್ಕೊಂಡವರ ತಲೆಯಲ್ಲೇ ಬರ್ತಾ ಇರ್ತವೆ. ಇನ್ನು ಈ ರೀತಿದ್ದವರಿಗೆ ಬರೋದಿಲ್ವ ತಮಾಷೆಗೆ? ನಮ್ಮ ಯಾರು ಒಬ್ಬ ಈ ಅಚ್ಯುತದಾಸರು ಅಂತ ಹರಿಕಥೆ ಹೇಳ್ತಾ ಇದ್ರು. ಅವರೊಂದ್ಸಲ ತುಂಬ ಸುಂದರ ಆಗಿ ತುಂಬ ನಗಬೇಕು, ಅವ್ರಿಗೆ ಹೇಳೋ ಹರಿಕಥೆ ಅಂದರೆ ಹೊಟ್ಟೆ ಹೊಡೆದು ಹೋಗ್ಬೇಕು ಹಾಗೆ ಹೇಳ್ತಾ ಇದ್ರು. ಅವ್ರು ಹೇಳ್ತಾರೆ, ಒಬ್ಬ ತಾಯಿ ಪಾಪ ಮಗನಿಗೆ ಎಲ್ಲ ಪುರಾಣ ಕಥೆಗಳು ಹೇಳ್ತಿದ್ದಂತೆ, ರಾಮಾಯಣ ಭಾರತ ಎಲ್ಲ ಹೇಳ್ತ. ಆವಾಗ ಮಗುವಿಗೆ ಸಂಶಯ ಬಂತು, ಅಲ್ಲ ಅಮ್ಮ ನೀನು ತಾಟಕಿ ಶೂರ್ಪಣಖ, ಆಮೇಲೆ ದ್ವಾಪರದಲ್ಲಿ ವಿಶೇಷವಾಗಿ ಪೂತಣ ಎಲ್ಲರನ್ನ ಹೇಳಿದ್ದೀಯಲ್ಲ, ಆ ವರ್ಣನೆ ಮಾಡ್ತಾರಲ್ಲ ಈಗಲೂ ಇದ್ದಾರೇನು? ಒಂದ್ಸಲ ನೋಡ್ಸಿದ್ರೆ ನನಗೆ ಹೇಗಿದ್ದಾರೆ ಗೊತ್ತಾಗತ್ತೆ. ತಾಯಿ ತಲೆ ಹಿಡ್ಕೊಂಡ್ರು, ಅಲ್ಲ ತ್ರೇತಾಯುಗದವ್ರನ್ನ ದ್ವಾಪರ ಯುಗದವ್ರನ್ನ, ಅದು ಆ ವರ್ಣನೆಗೆ ತಕ್ಕಂತೆ ಏನು, ಆ ಯಾರು ದೈತ್ಯರವರೆಲ್ಲ ಅವ್ರು ಹೇಗಿರ್ತಾರೆ ಅಂತ ಎಲ್ಲ ಭೀಕರ ವರ್ಣನೆ ಮಾಡಿದ್ದಾರೆ ಅಲ್ಲಿ. ಅಂಥ ವರ್ಣನೆ ಇರುವಂಥ ವ್ಯಕ್ತಿಗಳನ್ನು ಕಲಿಯುಗದಲ್ಲಿ ತೋರಬೇಕು ಅಂದರೆ ನಾನೆಲ್ಲಿ ತೋರಲಿ? ಈ ಕೂಸೇನೋ ಕೇಳ್ತಾ ಇದೆ. ಆ ತಾಯಿಗೆ ತಲೆ ಓಡಲಿಲ್ಲಂತೆ. ಅದಕ್ಕಾಗಿ ಏನು ನಂದಲ್ಲ ಮಾತೆಲ್ಲ ಅವ್ರದೇ ರೆಕಾರ್ಡ್ ಎಲ್ಲ ಇದೆ. ಅದಕ್ಕೆ ಅವರು ನೋಡಿದ್ರು, ಆಕೆ ನೋಡಿದ್ದಂತೆ ಆಕೆಗೇನೋ ಹೊಳಿತು, ಆಕೆಗೇನೋ ಹೊಳಿತು. ಹೊಳೆದ ಕೂಡಲೇ, ಏ ನಾಳೆ ತೋರಿಸ್ತೀನಿ ನಿಮಗೆ. ಹೌದಾ? ಭಾಳ ಖುಷಿಯಾಯಿತು ಮಗನಿಗೆ, ಏನು ತಾಟಿಗೆ ಪೂತನ ಎಲ್ಲ ನೋಡ್ಬೋದು ಅಂಥೇಳಿ. ಅದಕ್ಕೆ ಬೆಳಗ್ಗೆದ್ದು ಬೇಗ ಆ ಕೂಸನ್ನು ಕರ್ಕೊಂಡು ಹೋಗಿ ಒಂದು ಕಡೆ ನಿಲ್ಲಿಸಿದ್ಲಂತೆ. ನಿಲ್ಲಿಸಿ ನೋಡು, ಒಬ್ಬೊಬ್ಬರು ಬರ್ತಾ ಇರ್ತಾರೆ, ಅವರನ್ನು ನೋಡು, ಆ ಪುರಾಣದಲ್ಲಿ ನಾ ಹೇಳಿದ್ನಲ್ಲ ಹೀಗಿರ್ತಾರೆ ಹೀಗಿರ್ತಾರೆ ಅಂತ, ಅದಕ್ಕೆ ತಕ್ಕಂತೆ ಯಾರು ಇರ್ತಾರೆ ನೋಡು. ಆ ಕೂಸೆಲ್ಲ ನೋಡ್ತಾ ಇದೆ, ಏನು ಅವ್ರು ಹೇಗಿರ್ತಾ ಇದ್ರೆ, ಅವ್ರ ಕೂದಲು ಹೆಂಗಿರ್ತಾ ಇತ್ತು, ಅವರ ಬಟ್ಟೆ ಹೇಗಿರ್ತಾ ಇತ್ತು, ಹೇಗೆ ಉಟ್ಕೊಳ್ತಾ ಇದ್ರು ಹೇಗೆ ಅಂತ ಎಲ್ಲ ವರ್ಣನ ಇರುತ್ತಲ್ಲ, ಅದೆಲ್ಲ ತಲೆ ತಂದ್ಕೊಂಡು ರೀಲ್ ಥರ ಹಾಕ್ಕೊಂಡು ಯಾರು ಬರ್ತಾರೆ ಹಾಗೆ, ಒಬ್ಬೊಬ್ಬರು ಒಬ್ಬೊಬ್ಬರು ಹೊರಗೆ ಬರ್ತಾ ಇದ್ದಾರೆ ನೋಡಿ. ಹೌದಮ್ಮ, ಪೂತಣ ಹೀಗೆ ಇರಬೇಕಲ್ಲ, ತಾಟಕ್ಕೆ ಹೀಗೆ ಇರಬೇಕಲ್ಲ. ಓ ಖುಷಿ, ಚೀರಿ 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 ಆನಂದ ಪಡಿಸಿದ್ದಾನೆ. ಆ ತಾಯಿ ಸ್ವಲ್ಪ ಹೊತ್ತಿದ್ದು ನೋಡಿದ್ದೆಲ್ಲ ಹೋಗೊಂಡು ನಡೆಯುತ್ತೆ. ಆಮೇಲೆ ಆ ಕೂಸು ಸುಮ್ಮನೆ ಇದ್ದಿಲ್ಲ, ಆ ಪಕ್ಕ ಮನೆಯವ್ರಿಗೆ ಹೇಳಿತು ಇನ್ನೊಂದು ಕೂಸಿಗೆ, ಏನೋ ಇವತ್ತು ಆಟಿಕೆ ನೋಡಿದೆ ಪೂತಣಿ ನೋಡಿದೆ. ಅವರೆಲ್ಲ ಆಶ್ಚರ್ಯ, ಈ ಕೂಸೇನು ಹಿಂಗೆ ಹೇಳ್ತಾರಲ್ಲ ಅಂತೇಳಿ ಅವರಮ್ಮನ ಕೇಳಿದ್ರು, ಎಲ್ಲಿಗೆ ಕರ್ಕೊಂಡು ಹೋಗಿದ್ಯಮ್ಮ ಇವನ್ನ ನೋಡಿಸ್ಲಿಕ್ಕೆ? ಆವಾಗ ಸ್ವಲ್ಪ ಕಿವಿಯಲ್ಲಿ ಗುಟ್ಟಾಗಿ ಹೇಳಿದ್ದಂತೆ, ಯಾರಿಗೂ ಹೇಳಬೇಡಿ, ನಾನು ಬ್ಯೂಟಿ ಪಾರ್ಲರ್ ಎದುರಿಗೆ ಇವನ ಕರ್ಕೊಂಡು ಹೋಗಿ ನಿಲ್ಲಿಸಿದ್ದು ಅಂತ. ತಮ್ಮ ಆಸೆಗೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು, ಒಳ್ಳೆ ಒಳ್ಳೆ ಜೋಕ್ಸ್ ಹೇಳ್ತಾ ಇದ್ರು. ಗಂಡ ಊಟ ಮಾಡ್ತಾ ಇದ್ದಾನೆ, ಊಟ ಮಾಡುವಾಗ ಸಾರಿಗೆ ಕಟ್ಟೆ ಕಟ್ತಾರಲ್ಲ, ಅನ್ನ ಕಟ್ಟೆ ಥರ ಕಟ್ಟಿದ್ರೆ ಅನ್ನ ಸಾರು ಒಳಗೆ ಹಾಕ್ತಾರಲ್ಲ, ಸಾರು ಹಾಕಿರ್ಲಿಂದ ಹೆಂಡತಿ ಹಾಕಿದ ಕೂಡಲೇ ಅದು ಒಡ್ಕೊಂಡು ಸೋರ್ ಹೋಗ್ತಾ ಇದೆ. ಅವಾಗ ಹೆಂಡತಿ ಅಂದ್ಲಂತೆ, ಅಲ್ಲ ರೀ ನಿಮಗೆ ಸಾರಿಗೆ ಕಟ್ಟಿ ಕಟ್ಟಲಿಕ್ಕೇನೆ ಬರ್ತಾ ಇಲ್ಲ, ಇನ್ನು ಡ್ಯಾಮ್ ಏನು ಕಟ್ತೀರಿ ನೀವು? ಆತ ಇಂಜಿನಿಯರ್ ಆತ ಕೇಳ್ತಾ ಇದ್ದಾಳಂತೆ, ಇನ್ನು ನೀವು ಕಟ್ಟಿ ಡ್ಯಾಮ್ ಎಲ್ಲಿ ನಿಲ್ಲುತ್ತೆ? ನೀವು ಕಟ್ಟಿದ ಕಟ್ಟಿ ಸಾರಿಗೆ ನಿಲ್ತಾ ಇಲ್ಲ, ಆ ನೀರು ಬಂದರೆ ಡ್ಯಾಮ್ ಎಲ್ಲಿ ನಿಲ್ಲುತ್ತೆ? ನೀವೇನು ಇಂಜಿನಿಯರ್ ಆದರಿ ಅಂತ ಹೆಂಡತಿ ಹೇಳ್ತಾ ಇದ್ದರೆ, ಪಾಪ ಆತ ಏನೂ ಹೇಳಲಿಕ್ಕೆಲ್ಲದೆ ಮುಖ ನೋಡ್ತಾ ಇದ್ದಾನಂತೆ. ಏನೋ ನಿನ್ನ ನಾನು ಡ್ಯಾಮ್ ಕಟ್ಟಿ ಬಂದು ಹೆಂಡತಿ ಮುಂದೆ ಹೀಗಾದನಲ್ಲ ಅಂತೇಳಿ. ಹಾಗೆ ಒಳ್ಳೆ ಒಳ್ಳೆ ಜೋಕ್ಸ್ ಎಲ್ಲ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ನಾನು ತುಂಬ ಸಂತೋಷಪಟ್ಟಿದ್ದೆ. ಒಂದು ಸಲ ಹೋಗಿದ್ದೆ ಅವ್ರ ಹತ್ರ, ಅಚ್ಯುತದಾಸರ ಹತ್ರ, ಬಹಳ ಚೆನ್ನಾಗಿತ್ತು. ಸರ್ ಸಂದರ್ಭ ಬಂತ ಆದ್ದರಿಂದ ಹೇಳಿದೆ. ಇನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಶ್ರೀನಿವಾಸ ನೀನು ಕಲಿಯುಗ ಪೂರ್ಣ ಆಗೋ ಪರ್ಯಂತ ಪಿಶಾಚಿಯಾಗಿರಬೇಕಪ್ಪ. ಹೌದಾ? ನಮಗೆ ಸಂಶಯ, ಎಲ್ಲಿದ್ದಾನಾತ? ನಾವು ತಿರುಪತಿಗೆ ಹೋದರೆ ಆತಿರ್ತಾನೋ ಏನೋ, ಪಿಶಾಚಿ ಆದವ ಖಚಿತವಾಗಿದ್ದಾರೆ, ಅಲ್ಲೇ ಇದ್ದಾರೆ, ಎಲ್ಲೋ ಅಲ್ಲ, ಅಲ್ಲೇ ತಿರುಗ್ತಾ ಇದ್ದಾರೆ. ಯಪ್ಪ ಹೌದು, ಏನು ಕೆಲಸ ಗೊತ್ತಾ? ಸಜ್ಜನರಾದ ಭಕ್ತರಿಗೆ ಏನಾದರೂ ದುಷ್ಟ ಪಿಶಾಚಾದಿಗಳಿಂದ ತೊಂದರೆ ಬಂದರೆ ಹೊಡೆದು ಓಡಿಸೋ ಕೆಲಸ ಅವರು ಮಾಡ್ತಾ ಇದ್ದಾರೆ. ಆ ರಾಜ ಚೋಳರಾಜ ಎಂಥದ್ದಿರುತ್ತೆ, ದೊಡ್ಡ ದೊಡ್ಡ ವಿಚಾರಗಳೆಲ್ಲ ಇವೆ. ಅವರಲ್ಲೇ ತಿರುಗ್ತಾ ಇರ್ತಾರೆ. ಹೋಗಿ ಬೇಕಾದ್ರೆ ಒಂದ್ಸಲ ನಮಸ್ಕಾರ ಮಾಡ್ಕೊಂಡು ಒಂದ್ಸಲ ಕಾಣಿಸ್ರಿ ಅಂದ್ರಿ, ನಿಮ್ ಕಾಣಿಸ್ತಾರೆ ನೋಡ್ರಿ ಬೇಕಾದ್ರೆ. ಹೇಳ್ತಾ ಇದ್ದಾರೆ ಶ್ರೀನಿವಾಸ, ಹೇಳ್ತಾನೆ ಮುಂದೆ ಆಕಾಶರಾಜ ಬರ್ತಾನೆ. ಪದ್ಮಾವತಿಗೆ ವಿಶೇಷವಾಗಿ ತನ್ನ ಮಗಳನ್ನು ಕೊಟ್ಟು ನನ್ನ ಮದುವೆ ಮಾಡ್ತಾನೆ, ನನ್ನ ಕೊಟ್ಟು ಮದುವೆ ಮಾಡ್ತಾನೆ. ಕನ್ಯಾಪ್ರಧಾನ ಕಾಲದಲ್ಲಿ ದೊಡ್ಡ ಕಿರೀಟ ಕೊಡ್ತಾನಯ್ಯ. 100 ಭಾರ ಅಂದ್ರೆ, ಭಾರ ಅಂದ್ರೆ ಮಣ ಅಂತ ಅರ್ಥ ಅಲ್ಲ, ವಿಶೇಷವಾಗಿರತಕ್ಕಂಥ ಈ ಬೆಳ್ಳಿ ಮೊದಲಾದ ಬೆಲೆ ಬಾಳುವಂಥ ಲೋಹಗಳನ್ನು ಅಳೆಯುವ ಅಳತ. ಆ 100 ಭಾರ ಇರುವಂಥ ಕಿರೀಟವನ್ನು ಕೊಡ್ತಾರೆ. ಯಾಕಂದರೆ 100 ಮಣ ಅಂತ ಕೆಲವರು ಹೇಳೋದಿದೆ. 100 ಮಣ ಭಾರ ಇದ್ದರೆ 100 ಮಣ ವ್ಯಕ್ತಿಗಳು ಎತ್ತಲಿಕ್ಕಾಗುತ್ತಾ? ಆಚಾರಗಳೆಲ್ಲ ಸೇರಿಕೊಂಡು ಏನು 10 ಆಚಾರ ಬೇಕಾಗತ್ತಾ? 100 ಮಣ ಇರುವಂಥ ಕಿರೀಟ ಇವಾಗೂ ಇಡ್ತಾರೆ? ಏನಿಲ್ಲ, ಒಬ್ಬರೇ ಇಡ್ತಾರೆ ಕಿರೀಟ, ಇಬ್ಬರು ಸೇರ್ಕೊಂಡು ಇಡ್ತಾರೆ. ಅಂದರೆ ಎಷ್ಟು ಭಾರ ಅಂಬೋದಕ್ಕೆ ಆ ಭಾರದ ಬೆಲೆ ಬೇರೆ. ಹಾಂ, ಆ ಕಿರೀಟ ಯಾವಾಗ ಶುಕ್ರವಾರ ಸಾಯಂಕಾಲ ಇಡ್ತಾರೆ, ಅವಾಗ ನನ್ನ ಕಣ್ಣು ತುಂಬ ನೀರು ಬರುತ್ತೆ. ನೇತ್ರೆ ಮೇ ಜಲಪೂರಿತೆ, ನನ್ನ ಕಣ್ಣು ತುಂಬ ನೀರು ಬರುತ್ತೆ. ಎಷ್ಟು ಕಾಲ ಅಂದರೆ, ಘಟಿಕಾ ಷಟ್ಕ ಮಾತ್ರಂ ತೇ ಸುಖಂ ತತ್ರ ಭವಿಷ್ಯತಿ. 6 ಘಳಿಗೆಗಳ ಕಾಲ ನನ್ನ ಕಣ್ಣಲ್ಲಿ ನೀರಿರುತ್ತಯ್ಯ, ಆ ಕಣ್ಣಲ್ಲಿ ನೀರಿರೋ ಪರ್ಯಂತ ನಿನಗೆ ಸುಖ ಆಗುತ್ತೆ ಅಂತ ಹೇಳಿ ನನ್ನ ತನ್ನ ಅವತಾರ ಪ್ರಯೋಜನವನ್ನು ಹೇಳಿ ಭಗವಂತ ಆತನನ್ನು ಕಳಿಸಿಕೊಟ್ಟ. ನಂತರ ತನಗೆ ಪೆಟ್ಟಾಗಿದೆಯಲ್ವ, ಅದಕ್ಕೆ ಶಾಂತಿಂ ಸಮಾಕಾಂಕ್ಷನ್ವ ಇದ್ದ ಶಾಸ್ತ್ರ ವಿಶಾರದಂ ಗುರುಂ ಸುರಪತೆಶ್ಚೈವ ಸಸ್ಮಾರ ಜಗದೀಶ್ವರ. ವಿಶೇಷವಾಗಿ ದೇವತೆಗಳಿಗೆ ಗುರುವಾಗಿರತಕ್ಕಂಥ ಬೃಹಸ್ಪತ್ಯಾಚಾರ ನೆನೆಸ್ಕೊಳ್ತಾ ಇದ್ದಾರಂತೆ, ಸ್ವಲ್ಪ ನಂಗೆ ಔಷಧ ಬೇಕು ಅಂತ. ಇಲ್ಲಿ ಸ್ವಲ್ಪ ನೋಡಬೇಕಾದ ವಿಚಾರಗಳಿವೆ. ಔಷಧ ಬೇಕಾದರೆ ಡಾಕ್ಟರ್ನ ನೆನೆಯಬೇಕವರು. ಅಲ್ಲಿ ದೇವತೆಗಳ ಡಾಕ್ಟರ್ಸ್ ಯಾರು? ಅಶ್ವಿನಿ ದೇವತೆಗಳು. ಅವರನ್ನು ನೆನೆಯಬೇಕಲ್ಲ, ಅವರನ್ನು ನೆನೆದಿಲ್ಲ, ಬೃಹಸ್ಪತ್ಯಾಚಾರ್ಯ ನೆನೆದರಂತೆ. ಯಾಕೆ? ಅಶ್ವಿನಿ ದೇವತೆಗಳು ಡಾಕ್ಟರ್ಸ್ ಹೌದು, ಅವರಿಗೆ ಕೋಚಿಂಗ್ ಕೊಟ್ಟದ್ದು ಯಾರು? ಬೃಹಸ್ಪತ್ಯಾಚಾರ್ಯರು. ಅವರು ಎಲ್ಲ ವೈದ್ಯಶಾಸ್ತ್ರದಲ್ಲಿ ವಿಶಾರದಕ್ಕೆ ಅವರನ್ನೇ ಕರೆದರು. ಅವರನ್ನೇ ಕರೆದು, ಅಯ್ಯ ಸ್ವಲ್ಪ ಔಷಧ ಬೇಗ ಹೇಳು. ಮಾತುಗಳು ತುಂಬ ಶಾರ್ಪ್ ದೇವರದ್ದು, ಔಷಧ ಹೇಳಬೇಕೋ ಕೊಡಬೇಕೋ, ಪ್ರಿಸ್ಕ್ರಿಪ್ಷನ್ ಕೊಡಬೇಕೋ ಮೆಡಿಸಿನ್ನೇ ಕೊಟ್ಬಿಡಬೇಕೋ. ಅವ್ರು ನೋಡ್ತಾರೆ, ಸ್ವಾಮಿ ನೀನು ಎಷ್ಟು ಹೇಳಿದ್ರೆ ಅಷ್ಟು ಮಾಡ್ತೀವಿ, ಹೆಚ್ಚು ಮಾಡಲ್ಲ. ಅದಕ್ಕೆ ಗುರುಗಳ ಹತ್ರ, ದೇವತೆಗಳ ಹತ್ರ, ದೇವರ ಹತ್ರ ಎಚ್ಚರದಿಂದಿರಬೇಕು. ಅವರು ಎಷ್ಟು ಹೇಳಿದ್ರೆ ಅಷ್ಟು ಮಾಡಿ ಮುಗಿಸಿದ್ರೆ ಸೇಫ್. ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಹೋದ್ವಾ, ಓ ಭಾಳ ನೋಡ್ತಾರೆ. ಯಾಕಂದರೆ ಭಾಳ ಚೆಕ್ ಮಾಡ್ತಾ ಇರ್ತಾರೆ, ಹೇಗಿದ್ದಾರೆ ಇವರು, ಏನಿದೆ ಇವ್ರ ತಲೆಯಲ್ಲಿ ಏನಿದೆ, ಎಲ್ಲ ನಮ್ಮದು ಸ್ಕ್ಯಾನಿಂಗ್ ಮಾಡಿಬಿಡ್ತಾ ಇರ್ತಾರೆ. ದೇವರು ಹೇಳಿದ ಕೂಡಲೆ ವಿನಯೇನ ಸಮಾಯುಕ್ತ ಶ್ರೀನಿವಾಸ ಮಥ ಬ್ರವೀತ್. ಪ್ರಿಸ್ಕ್ರಿಪ್ಷನ್ ಕೊಡಬೇಕು ಅಂತ ಹೇಳಿದ್ದಷ್ಟೇ. ಅದಕ್ಕೆ ಸ್ವಾಮಿ ಏನಿಲ್ಲ, ವಿಶೇಷವಾಗಿರತಕ್ಕಂಥ ಏನು, ಎಕ್ಕೆ ಗಿಡದ ಹತ್ತಿ, ಹತ್ತಿ ಗಿಡದ ಹಾಲು, ಈ ಎರಡು ಸೇರಿಸಿ ಅದನ್ನ ನಿನ್ನ ತಲೆಗೆ ಇಟ್ಟುಕೊಳ್ಳಯ್ಯ, ಗಾಯ ಹೋಗುತ್ತೆ. ನಾವು ಮಾಡ್ಬೋದು ನೋಡಿ, ಚೆನ್ನಾಗಿ ಸಿಕ್ಕರೆ ತಲೆ ಗಾಯಗಳಾದರೆ ಇದು ಒಳ್ಳೆ ಔಷಧ. ಅದನ್ನು ಹೇಳ್ತಾ ಇದ್ದಾರೆ, ಕ್ಷೀರ ಮೌದುಂಬರಂ ದೇವ ತಥಾ ಕಾರ್ಪ ಸಮರ್ಕಜಂ ಮೇಲಯಿತ್ವಾ ರಮಾಕಾಂತ ತತ್ ಕ್ಷತೋ ಪರಿಧಾರ್ಯತಾಂ. ಆ ಪೆಟ್ಟ ಮೇಲೆ ಹಾಕ್ಕೊಳ್ರಿ. ಅವಾಗ ದೇವರು ನೋಡಿದಂತೆ, ಆಯ್ತಪ್ಪ ಹಾಗೆ ಮಾಡ್ತೀನಿ ಅಂತೆ, ಹೋಗಿ ತಂದುಕೊಂಡು ಇಟ್ಕೊಂಡ. ಎಲೆ ನಿನ್ನ ಒಂದು ಮಾತು ಹೇಳಿದ್ರೆ ಬೃಹಸ್ಪತಿ ಆಚಾರ್ಯರು ಸೆಟ್ ಸೆಟ್ಟೆ ಕೊಟ್ಬಿಡ್ತಾರಲ್ಲ. ಇಲ್ಲ, ಆ ಹೋಗಿ ಬರೋದರಲ್ಲಿ ಇನ್ನೇನೋ ಇದೆ ಅರ್ಥ, ಅದಕ್ಕಾಗಿ ನೀವು ಹೋಗಿ ಬನ್ನಿ ಅಂತ ಹೇಳಿದ. ಇನ್ನು ವಿಶೇಷವಾಗಿ ಸ್ವಾಮಿ ಅಲ್ಲೇ ಇದ್ದ, ಹೋಗೋದು ಔಷಧ ತಂದುಕೊಂಬೋದು ಹಚ್ಚಿಕೊಂಬೋದು ಅಲ್ಲೇ ಇರೋದು. ಪಾಪ ಹೇಳ್ತಾ ಇದ್ದಾರೆ, ಅಲ್ಲಿ ಯಾರಿದ್ದಾರೆ ಆತೆಗೆ? ಹೇಳ್ತಾ ಇದ್ದಾರಂತೆ, ಕೌಸಲ್ಯ ಕೀಟಕ ಗೃಹಂ ತಿಂತ್ರಿಣಿ ದಶ ದಿಗ್ರಥ ಗಿರಿ ರೂಪೋ ನಿಜ ಸಾಕ್ಷಾತ್ ಅಯೋಧ್ಯಾ ಭೂದಯ ಆದಿತ್ಯಕ. ಹೇಳ್ತಾ ಇದ್ದಾರೆ, ಆ ಹುತ್ತೆ ಹುತ್ತಿನ ಆಕಾರದಲ್ಲೇ ಕೌಸಲ್ಯಾದೇವಿ ಬಂದ್ಬಿಟ್ಲಂತೆ. ಹುಣಸೆ ಗಿಡದಲ್ಲಿ ದಶರಥ ಮಹಾರಾಜ ಬಂದಂತೆ, ಗಿರಿ ರೂಪದಲ್ಲಿ ಶೇಷದೇವರೇ ನಿಂತ ಲಕ್ಷ್ಮಣ. ಅದಕ್ಕೆ ರಾಮಾವತಾರದಿಂದ ಸಂತೋಷವಾಗಿದ್ದ ಸ್ವಾಮಿ. ಅದಕ್ಕೆ ಅಲ್ಲಿ ರಾಮದೇವರ ಮೂರ್ತಿ ಇದೆ, ವರ್ಷಕ್ಕೊಮ್ಮೆ ಉತ್ಸವ ನಡೆಯುತ್ತೆ. ಅದು ಬ್ರಹ್ಮದೇವರ ಕರಾಚಿತ ಮೂರ್ತಿ, ಸಾಮಾನ್ಯ ಅಲ್ಲ. ನಂತರ ವಾಲ್ಮೀಕದಲ್ಲಿ ದೇವಕಿ ದೇವಿ ಬಂದಂತೆ, ವಸುದೇವ ಹುಣಸೆ ಗಿಡದಲ್ಲಿ ಬಂದಂತೆ, ಬಲರಾಮನೇ ಬೆಟ್ಟದಲ್ಲಿ ಬಂದ, ಶೇಷದೇವರೇ ಅಲ್ವಾ. ಸ್ವಾಮಿ ಪುಷ್ಕರಣಿ ಯಮುನಾ ಅಂತಾಯ್ತು. ಅಲ್ಲ ಏನೇ ಆಗಲಿ ಯಾದವರು ಬೇಕಲ್ಲ, ಯಾದವಾಸ್ತ ಮೃಗಾಸ್ತರವೇ ದೇವತೆಗಳೇ ಮೃಗಗಳು ಯಾದವರು. ಇನ್ನು ಗೋಪಿಕಾಶ್ರಯರು ಬೇಕಲ್ಲ, ಕೃಷ್ಣ ಬೇಕು ಅಂದರೆ ಹೇಳ್ತಾ ಇದ್ದಾರೆ, ಖಗಾವೈ ಗೋಪಿಕಾದಯ. ವಿಶೇಷವಾಗಿ ಪಕ್ಷಿಗಳೆಲ್ಲ ಗೋಪಿಕಾಶ್ರಯರಂತೆ. ಈ ರೀತಿ ಕೃಷ್ಣ ರೂಪದಿಲ್ಲ, ಆ ವಿಶೇಷವಾಗಿ ಭಗವಂತ ಆ ವೆಂಕಟಾಚಲದಲ್ಲಿ ಆಡ್ತಾ ಇದ್ದ ಅಂತ. ಆ ಬೆಟ್ಟ ಎಂಥದ್ದು ಗೊತ್ತಾ, ವೇದಮಯ ಸಾಕ್ಷಾತ್ ಗಿರೀಂದ್ರ ಪನ್ನಗಾಚಲ. ವಿಶೇಷವಾಗಿ ವೈಕುಂಠಕ್ಕಿಂತ ಜಾಸ್ತಿ ಆಯ್ತಯ್ಯ, ವೇದಮಯವಾದ ವೇದಾಭಿಮಾನಿಗಳೇ ಆ ಬೆಟ್ಟದಲ್ಲಿದ್ದಾರೆ. ಇನ್ನ ಅಲ್ಲಿರುವ ಸುವರ್ಣ ಮುಖರಿ ನದಿ ಏನದಲ್ಲ, ಅದು ವಿರಜಾ ನದಿ. ಆ ಸುವರ್ಣ ಮುಖರಿ ಎಲ್ಲಿಂದ ಬರುತ್ತೆ, ದೇವರ ಪಾದದಿಂದ ಹರಿಯುತ್ತೆ, ಅದಕ್ಕೆ ವಿರಜಾ ನದಿ. ವೈಕುಂಠೋ ವೆಂಕಟಗಿರಿ, ವೆಂಕಟಗಿರಿಯೇ ವೈಕುಂಠ. ವಾಸುದೇವನೇ ಆತ ರಮಾಪತಿ. ಅಲ್ಲ ಮುಕ್ತ ಬ್ರಹ್ಮರು ಇದ್ದಾರ? ಹೌದು, ಮುಕ್ತ ಬ್ರಹ್ಮರೆಲ್ಲ ಪಕ್ಷಿಗಣಗಳಾಗಿ ಬಂದಿದ್ದಾರೆ, ಮುಕ್ತ ರುದ್ರರೆಲ್ಲ ಮೃಗೋತ್ತಮರಾಗಿದ್ದಾರೆ, ಸನತ್ಕಾರ ಸನತ್ಕುಮಾರ ಮೊದಲಾದವರೆಲ್ಲ ಅಲ್ಲಿ ವಿಶೇಷವಾಗಿ ವಾನರರಾಗಿ ಬಂದಿದ್ದಾರೆ. ಅದಕ್ಕೆ ಹೇಳ್ತಾರೆ, ನಾವು ಭಕ್ತಿಯಿಂದ ಅಲ್ಲಿ ಸೇವಾ ಮಾಡಲಿಕ್ಕೆ ಹೋದರೆ ಈ ಭಗವಂತನ ಸೇವಕರು ಏನಿರ್ತಾರಲ್ಲ ದೇವತೆಗಳು, ನಮಗೆ ಯಾವುದೋ ಒಂದು ರೂಪದಿಂದ ದರ್ಶನ ಕೊಡತಾರಂತೆ. ಇದು ಆ ವೆಂಕಟಾದ್ರಿಯಲ್ಲಿ ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಮಾನುಷಂ ದೇಹಮಾಸಾಧ್ಯ ಯಃ ಪುಮಾನ್ ವೆಂಕಟಾಚಲಂ ಗಂತುಮಿಚ್ಛತಿ ಧರ್ಮಿಷ್ಠ ತೇನ ಸರ್ವಮನುಷ್ಠಿತಂ. ಯಾರಾದರೆ ಈ ಮನುಷ್ಯ ದೇಹವನ್ನು ಪಡೆದು ತಿರುಪತಿಗೆ ಹೋಗಬೇಕು ಅಂದುಕೊಂಡ್ರೆ ಅವನು ಮಾಡಬೇಕಾದ ಎಲ್ಲ ಪುಣ್ಯಕರ್ಮಗಳು ಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೋಗಬೇಕು ಅಂದುಕೊಂಡ್ರೆ ಶ್ರೀನಿವಾಸ ಪ್ರೀತನಾಗ್ತಾನಂತೆ. ಅಂಥ ವೆಂಕಟಾದ್ರಿಯ ಮಹಿಮಾ ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತಾಗುತ್ತೆ, ಅಲ್ಪ ವೀರ್ಯರಾದ ಮನುಷ್ಯರಿಗೆ ಆ ಅದ್ಭುತವಾದ ವಿಷ್ಣುವಿನ ಸ್ಥಳ ಮಹಾತ್ಮೆ ಹೇಗೆ ಗೊತ್ತಾಗುತ್ತಯ್ಯ ಅಂತ ಚತುರ್ಥ ಅಧ್ಯಾಯವನ್ನು ಪೂರ್ಣಗೊಳಿಸಿ ನಂತರ ಮತ್ತು ಹೇಳ್ತಾರೆ. ಋಷಿಗಳು ಕೇಳ್ತಾರೆ, ಅಯ್ಯ ಸೂತಾಚಾರ್ಯರೇ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಿ, ಆ ವೆಂಕಟೇಶನ ಮಹಾತ್ಮವನ್ನು ಹೇಳಿದ್ದೀರಿ, ಅವತಾರ ಪ್ರಭಾವ, ನಂತರ ಚೋಳರಾಜನ ಬಂಧನ ಅಂದರೆ ಶಾಪ, ವೈಕುಂಠದಿಂದ ದೇವರು ಬರೋದು, ವಿಶೇಷವಾಗಿ ಈ ಶಾಪಾದಿಗಳು ಕೊಡೋದು, ಇವೆಲ್ಲ ಹೇಳಿದ್ದೀರಿ, ಅವನ ಕಲ್ಯಾಣ ವಿಧಿಯನ್ನು ಹೇಳಿ. ಹೇಳ್ತಾರೆ, ತತ್ಕಲ್ಯಾಣ ವಿಧಿಂ ಬ್ರೂಹಿ ಕೋವಾಕಾಶ ರಾಜ ಆಕಾಶೋ ನೃಪೋತ್ತಮಃ. ಆಕಾಶರಾಜರು ಆತನಿಗೆ ಮಗಳು ಹೇಗೆ ಬಂದಳು, ಆತನಿಗೆ ಶ್ರೀನಿವಾಸ ಹೇಗೆ ಅಡಿಯನಾದ, ಹೇಗೆ ಯಾಕಾಗಬಾರ್ದು ಅಂದರೆ, ಯೋಗಿನಾಂ ಮನಸ ಅಚಿಂತ್ಯ ಶ್ರೀನಿವಾಸ ಸತಂಗತಿ, ಯೋಗಿಗಳಿಗೆ ಮನಸ್ಸಿನಲ್ಲೂ ಎಟಕಲ್ಲ. ಅಂಥವ ಎದುರಿಗೆ ಮದುವೆ ಕಾಲಕ್ಕೆ ನಿಂತ ಅಂತಿರಲ್ಲಿ ಹೇಗೆ ಸಾಧ್ಯ ಇದು? ತತಸ್ತದ್ ಬ್ರೂಹಿ ಭಗವನ್ ಸಾಂಗಂ ವೈವಾಹಿಕಂ ಶುಭಂ. ವಿಶೇಷವಾಗಿ ಆ ಶ್ರೀನಿವಾಸ ಬಂದು ಹೇಗೆ ಮದುವೆ ಮಾಡಿಕೊಂಡ ಎಲ್ಲ ಹೇಳಬೇಕು ನಮಗೆ. ಯಪುಮಾನ ವೆಂಕಟೇಶಸ್ಯ ಮಹಿಮ ಕ್ಷೀರಸಾಗರೇ ಸ್ನಾನಾಚಾರ ಪರೋ ನಿತ್ಯಂ ಸಧನ್ಯ ಪುಣ್ಯವರ್ಧನ. ಶ್ರೀನಿವಾಸನ ಮಹಿಮಾ ಕ್ಷೀರಸಾಗರದಲ್ಲಿ ಯಾರು ಸ್ನಾನ ನಿತ್ಯ ಮಾಡುತ್ತಾನೋ ಅವನು ಪುಣ್ಯವರ್ಧನ, ಧನ್ಯನಾಗ್ತಾನೆ. ನಮ್ಮವರೇ ಬಳಗಂದ್ರು ಯಾರೋ ಇರ್ತಾರೆ, ಅವರದ್ದೇ ಮದುವೆ ನಡೆದಿರುತ್ತಪ್ಪ, ಹೌದಾ? ಆ ಮದುವೆ ಆದಾಗ ನಾವು ಹೋಗಿರಲ್ಲ, ಅವರ ಮನೆಗೆ ಮತ್ತು ಹೋದ್ವಿ. ಹೋದಾಗ ಇಷ್ಟು ದೊಡ್ಡದ್ದು ಯಾವುದು ಆಲ್ಬಮ್ ಇರುತ್ತೆ, ಹೌದ್ ತಾನೆ? ಈಗಂತೂ ಹೊಸದಾಗಿ ವಿಚಿತ್ರ ಆಲ್ಬಮ್ಗಳೆಲ್ಲ ಬರ್ತಾ ಇವೆ, ಆ ಆಲ್ಬಮ್ ತಂದು ಮುಂದಿಡ್ತಾರೆ, ಅದು ನೋಡಲಿಕ್ಕೆ 1.5 ತಾಸು ಬೇಕಾಗ್ತದೆ, ಹೌದಾ? ಅದನ್ನು ಏನು ಆಸಕ್ತಿಯಿಂದ ನೋಡ್ತಾ ಇರ್ತೀವಿ, ಆಲ್ಬಮ್ ತೆಗೆದು ಅದು ನೋಡಿದಾಗ ಆ ಪಕ್ಕದಲ್ಲಿ ಕೂತ್ರೆ ಅವ್ರು ಪಾಪ ಎಲ್ಲ ಪರಿಚಯ ಮಾಡ್ತಾರೆ, ಇದು ನಮ್ಮ ಬೀಗಿತ್ತಿ, ಅವರು ಅಪ್ಪ, ಅವರ ತಮ್ಮ, ನಮ್ಮವರು, ಹಾಗೆ ಹೀಗೆ ಏನು ಅದ್ಭುತ ಪರಿಚಯ. ಅದರಲ್ಲಿ ಎಲ್ಲರನ್ನ ನೋಡಿ 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 ಆನಂದಪಟ್ಟು ಮುಗಿಯೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಗುತ್ತೆ, ಹೌದಾ? ಯಾಕೆ? ಪ್ರೀತಿ ಇದೆ, ಆದ ಕಾರಣ ಅಷ್ಟು ಚೆನ್ನಾಗಿ ನೋಡ್ತೀವಿ, ಆನಂದ ಪಡ್ತೀವಿ, ಅವರು ಆನಂದ ಪಡ್ತಾರೆ, ನಮ್ಮವರಿಗೆ ನೋಡಿಸಿದ್ವಿ ಅಂತೇಳಿ ನಾವು ಆನಂದ ಪಡ್ತೀವಿ. ಮತ್ತೆ ಆ ಆನಂದಕ್ಕೆ ಮೀರಿದ ಆನಂದ ಶ್ರೀನಿವಾಸನ ಕಥಾ ಕೇಳುವುದರಲ್ಲಿ ಋಷಿಗಳಿಗೆ ಬರುತ್ತಾ ಇದೆ. ಅವರು ಯಾರ ಆಲ್ಬಮ್ ನೋಡೋರಲ್ಲ, ಶ್ರೀನಿವಾಸನ ಮದುವೆ ಆಲ್ಬಮ್ ಮಾತ್ರ ನೋಡ್ತಾ ಇದ್ದಾರೆ. ನಮಗದು ಬೇಕು. ಎಷ್ಟು ಚೆನ್ನಾಗಿ ಇಡ್ತಾರೆ ಗೊತ್ತಾ, ಮದುವೆಯಲ್ಲಿ ಯಾರ್ಯಾರು ಸೇರ್ಕೊಂಡ್ರು, ಹೇಗೇಗಾಯ್ತು ಹೇಳ್ರಿ ಅಂತ. ಅವಾಗ ಇನ್ನೊಂದು ಗೊತ್ತು, ಇವರೆಲ್ಲ ಮದುವೆ ಹೋದವರೇ, ಎಲ್ಲ ಋಷಿಗಳು ಬಂದರು ಅಂದರು, ಮತ್ತು ಇವರು ಬಂದಿರಲ್ವಾ, ಇವರೆಲ್ಲರೂ ಬಂದಿದ್ದಾರೆ ಮತ್ತು ಕೇಳ್ತಾ ಇದ್ದಾರೆ ವಿಶೇಷವಾಗಿ. ಹಾ, ಅವಾಗ ಸುತ ಆಚಾರ್ಯರು ಹೇಳ್ತಾ ಇದ್ದಾರೆ, ಆನಂದ ಆಯ್ತಂತ ಅವರಿಗೆ, ಅವರು ಇವರು ಕೇಳೋದ್ರಲ್ಲಿ ಆನಂದ, ಅವ್ರಿಗೆ ಹೇಳೋದ್ರಲ್ಲಿ ಆನಂದ, ಬಹಳ ಖುಷಿಯಿಂದ ಹೇಳ್ತಾ ಇದ್ದಾರೆ. ಹಾ ಅಯ್ಯ, ನೀವು ಭಕ್ತಿಯಿಂದ ಎಲ್ಲರೂ ಕೇಳಿ, ಪನ್ನಗಾಚಲನಾಥಸ್ಯ ಕನ್ಯಾ ಸಂಗ್ರಹಣಂ ಶುಭಂ. ಶ್ರೀನಿವಾಸನ ವಿಶೇಷವಾಗಿರತಕ್ಕಂಥ ಕನ್ಯಾ ಸಂಗ್ರಹಣ, ಆ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳೋದೇನಿದೆ ಅದನ್ನು ಹೇಳ್ತೀನಿ, ಚೆನ್ನಾಗಿ ಕೇಳಿ. ಒಂದು ಸಲ ಶ್ರೀನಿವಾಸ ಔಷಧಕ್ಕಾಗಿ ಹೊರಗೆ ಹೊರಟ, ಬೆಳಿಗ್ಗೆ ಹೊರಟನಂತೆ, ಯಾಕೆ ಬೆಳಿಗ್ಗೆ ಹೋದರೆ ಬೇಗ ತಂದ್ಕೋಬೋದು ಅಂತ. ಅವಾಗೆ ಸರಿಯಾಗಿ ಹೊರಡೋ ಕಾಲಕ್ಕೆ, ಈತ ತನ್ನ ಹುತ್ತಿನಿಂದ ಮೇಲಕ್ಕೆದ್ದು ಹೊರಡೋ ಕಾಲಕ್ಕೆ ಅಲ್ಲಿ ವಿಶೇಷವಾಗಿ ವರಾಹ ದೇವರು ಬರ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಶ್ಯಾಮಾಕಹಾರಿಣಂ ಜಿತ್ವಾ ದೈತ್ಯಂ ವೃಷಭನಾಮಕಂ ಅಂತ. ಆ ವರಾಹ ದೇವರು ಏನು ಮಾಡ್ತಾ ಇದ್ರು ಬೆಟ್ಟದ ಮೇಲೆ ಕೂತ್ಕೊಂಡು ಅಂದರೆ ಬೆಳೆ ಬೆಳೆಸ್ತಾ ಇದ್ರಂತೆ, ಶ್ಯಾಮಿ ಅಕ್ಕಿದು, ಅದನ್ನು ಒಬ್ಬ ದೈತ್ಯ ಕದ್ದುಕೊಂಡು ಹೋಗ್ತಾ ಇದ್ರೆ ಅವನು ಕೊಂದು ಬರ್ತಾ ಇದ್ದಾರೆ. ಮಿಕ್ಕ ದೇವತೆಗಳೆಲ್ಲ ಸೂಕರ ರೂಪದಿಂದ ಬಂದರೆ ಎಲ್ಲರೂ ಸೇರ್ಕೊಂಡು ಬರ್ತಾ ಇದ್ದಾರಂತೆ. ಅವಾಗ ಶ್ರೀನಿವಾಸನ ನೋಡಿದರಂತೆ, ಆ ನೋಡಿದ ಕೂಡಲೇ ಆ ಎಲ್ಲ ಸೂಕರಗಳು, ಏ ಯಾರು ನೀನು, ಯಾರು ನೀನು ಅಂತ ಬಂದು ಕೋಸಿ ಕೋಸಿ ಇತಿ ಸೂಕರ ಹಸ್ತತಾಯಯ್ಯೋ. ಶ್ರೀನಿವಾಸನ ಹತ್ತಿರ ಬಂದ ಕೂಡಲೇ ಅವಾಗ ಶ್ರೀನಿವಾಸ ಯಪ್ಪ ಅಂತ ಒಳಗೆ ಅಡಗಿದ. ಅದು ನೋಡಿ ವರಾಹ ದೇವರು ಕೂಡ ಪಕ್ಕಕ್ಕೆ ಹೋದ್ರು, ಅಂತ ಯಾರಪ್ಪ, ಯಾರು ಹೊಸದವ್ರು ಬಂದಿದ್ದಾರಲ್ಲ. ಸ್ವಲ್ಪ ಆದ ಮೇಲೆ ನೋಡಿ ವರಾಹ ದೇವರು, ಓಹೋ ಈತ ಶ್ರೀನಿವಾಸನ ಅಂತ ಹೇಳ್ತಾರೆ. ವೈಕುಂಠಾದಾಗತಂ ಮತ್ವಾ ವೆಂಕಟೇಶಂ ಶ್ರೀಯಃಪತಿಂ ಉವಾಚ ವಚನಂ ದೇವ ದೇವಂ ಧೈರ್ಯಮಾಲಂಬ್ಯ ಬುದ್ಧಿಮಾನ್. ವರಾಹದೇವರು ಬಹಳ ಬುದ್ಧಿವಂತರಂತೆ, ಅದಕ್ಕೆ ನೋಡ್ತಾ ಇದ್ದಾರಂತೆ, ಓ ಇದು ಶ್ರೀನಿವಾಸನ ಅಂತ ಹೇಳಿ ಅವಾಗ ಧೈರ್ಯ ತಂದುಕೊಂಡು ಹಾ ಮಾತಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಆವಾಗ ಅವರನ್ನು ನೋಡಿ ಶ್ರೀನಿವಾಸ ದೇವರು ಮೇಲಕ್ಕೆ, ಓಹೋ ವರಾಹನ ಶ್ವೇತವರಾಹ ಅಂತ ಮೇಲಕ್ಕೆ, ಇಬ್ಬರೂ ನಾಟಕ ಆಡ್ತಾರೆ. ಅಲ್ರಿ ನಾಟಕ ಆಡಿದ್ರೆ ನಂಬೋರು ಯಾರು ಬೇಕು? ನಮಗೆಲ್ಲ ಗೊತ್ತಲ್ಲ ಸೀಕ್ರೆಟ್ ಅಂದರೆ, ದೈತ್ಯರಿಗೆ ಅದೇ ಆಹಾರ. ನಾವು ಹೇಳ್ತೀವಿ ವರಾಹ ಬೇರೆಯಲ್ಲ ಶ್ರೀನಿವಾಸ ಬೇರೆಯಲ್ಲ ಅಂದರೆ, ಅವರು ನೋ ಶ್ರೀನಿವಾಸ ಬೇರೆನೇ ವರಾಹ ಬೇರೆನೇ, ನೋಡು ಇದು ನೋಡಿದ ಕೂಡಲೇ ಹೆದರ್ಕೊಂಡು ಒಳಗೆ ಬಚ್ಚಿಟ್ಕೊಂಡ ಶ್ರೀನಿವಾಸ, ವರಾಹನು ಅಷ್ಟೇ ಒಬ್ಬರನ್ನೊಬ್ಬರು ಹೀಗೆ ನೋಡಿಕೊಂಡು ಎದ್ದರಲ್ಲ, ಒಬ್ಬರೇ ಆದರೆ ಹೀಗಾಗತ್ತೆ ಅನ್ರಿ, ಹೆದರ್ಕೊಂತಾರ, ಇದು ಬೇರೆ ಇವನು ಬೇರೆ. ಅಲ್ಲ ರೀ ನೀವೆಲ್ಲ ಪ್ರವಚನ ಮಾಡ್ತೀರಲ್ಲ, ಇದು ಕೇಳಿ ಆದರೂ ಅವರಿಗೆ ಬುದ್ಧಿ ಬದಲಾಗಬೇಕಲ್ಲ. ಆಗಲ್ಲ, ಒಳಗೆ ದೇವರು ಕೂತಿರ್ತಾರೆ ಅವ್ರಿಗೆ ಹಾಗೇ ಪ್ರೇರಣೆ ಮಾಡ್ತಿರ್ತಾರೆ. ಅವ್ರಿಗೆ ದೈತ್ಯರಿಗೆ ಮೋಹ ಕೊಡಲಿಕ್ಕಾಗಿ ವರಾಹ ಬೇರೆ ಶ್ರೀನಿವಾಸ ಬೇರೆ ಅಂತ, ಹಾಗೆ ಬೇರೆ ಅಂತ ಬಂದ ಕೂಡಲೇ ಟಿಕೆಟ್ ಫಿಕ್ಸ್ ಎಲ್ಲಿಗೆ, ತಮಸ್ಸಿಗೆ ಹೋಗಲಿಕ್ಕೆ. ಅದಕ್ಕೆ ಆ ರೀತಿ ಮಾಡ್ತಾ ಇದ್ದಾನೆ. ಇಬ್ಬರು ಬರ್ತಾ ಇದ್ದಾರೆ, ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ಇಬ್ಬರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಇಬ್ಬರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವಾಗ ಹೇಳ್ತಾರೆ, ತಥೋನ್ಯೋನ್ಯ ವಿಲೋಕೋತ್ಥ ಬಾಷ್ಪ ಸಂದಿಗ್ಧ ಲೋಚನವು ಕ್ರೋಢ ನಾರಾಯಣವು ಸಾಕ್ಷಾತ್ ರೂಪದ್ವಂದ್ವ ವಿರಾಜಿತವು. ಒಬ್ಬನೇ ಸ್ವಾಮಿ ಎರಡು ರೂಪದಿಂದ ಆಟಾಡ್ತಾ ಇದ್ದಾನೆ, ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಅದನ್ನು ನೋಡಲಿಕ್ಕೆ ಬ್ರಹ್ಮ ಪುರೋಗಮಃ ಬಭೃಷ ಪುಷ್ಪವರ್ಷಾಣಿ ಕ್ರೋಢ ನಾರಾಯಣೋಪರಿ. ಆ ದೇವರನ್ನು ನೋಡಲಿಕ್ಕೆ ಎಲ್ಲ ದೇವತೆಗಳು ವಿಮಾನಗಳು ಹಾಕ್ಕೊಂಬಂದ್ರಂತೆ. ಇದು ಸಿಗಲ್ಲ ನೋಡಲಿಕ್ಕೆ, ಹೃದಯದಲ್ಲೇ ದರ್ಶನ ಕೊಡೋದು ಅಪರೂಪ, ಎದುರೇಗೆ ಸಿಗ್ತಾ ಇದ್ದಾನಲ್ಲ, ಏನು ಗೋಲ್ಡನ್ ಚಾನ್ಸ್ ಇದು, ಸುಗ್ಗಿ ಕಾಲ. ದೇವರನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ, ಅಪ್ಪ ಎಂಥ ಇದು, ಇಬ್ಬರ ಮೇಲೆ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಯಥಾ ಯುಗಂ ಯಥಾ ದೇಶಂ ಯಥಾ ಕಾಲಂ ಯಥಾ ವಯ ತಥಾವತಾರ ಆಕಾಂಕ್ಷನ್ ರಮತೇ ಪ್ರಾಕೃತೋ ಯಥಾ. ಅಪ್ಪ ಸ್ವಾಮಿ ಹೇಗೆ ನಾಟಕ ಆಡ್ತಾನೆ ನೋಡಪ್ಪ ಅಂಥೇಳಿ ಎಲ್ಲರೂ ಮಾತಾಡ್ತಾ, ಏವಂ ವದಂತ ಸುರಪುಂಗವಾಸ್ತೆ ವಿಚಿತ್ರ ಮಾಯಾಂ ಜಗದೀಶ ಚೇಷ್ಟಾಂ ಸ್ತುವಂತ ಊಚುಸ್ತಮನಂತ ವೀರ್ಯಮನಂತ ಶೈಲಂ ಚ ರಮಾಪತಿಂ ಚ. ಆ ದೇವರನ್ನ ಬೆಟ್ಟವನ್ನ ವಿಶೇಷವಾಗಿ ಹೊಗಳತಾ ಇದ್ರಂತಲ್ಲಿ ಇವರಿಬ್ಬರನ್ನ ಮಾತಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಅವಾಗ ಹೇಳ್ತಾ ದೇವತೆಗಳೆಲ್ಲ ಹೊರಟರು, ಯಾಕೆ ಇವರಿಬ್ಬರು ನೀವಿನ್ನು ಹೊರಟ್ರಪ್ಪ, ನೀವು ಸ್ತೋತ್ರ ಮಾಡಿ ಸಾಕು, ನಾವಿಬ್ಬರು ಮಾತಾಡ್ಕೋಬೇಕು. ವರಾಹ ದೇವರು ಕೇಳಿದ್ರಂತೆ, ಅಯ್ಯ ಶ್ರೀನಿವಾಸ, ನೀನು ವೈಕುಂಠದಲ್ಲ ಇರಬೇಕಾಗಿದ್ದು ತ್ಯಕ್ತ್ವಾ ವೈಕುಂಠ ಲೋಕಂತೋ ಕಿಮರ್ಥಂ ತುಮೇ ಆಗತಃ. ಅಯ್ಯ ನೀ ಅದು ಬಿಟ್ಟು ಇಲ್ಲೇ ಆಗಿ ಬಂದೀಯ. ತದ್ವದಸ್ವ ಮಹಾಭಾಗ ಶ್ರೀನಿವಾಸ ವರಾಹನ, ಹೇ ಸುಂದರ ಮುಖ ಶ್ರೀನಿವಾಸ ಹೇಳೋ. ವರಾಹ ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ನೋಡಿ ವರಾಹ ಅಂದ್ಕೋಬೇಡಿ, ನಂದೇ ಶ್ರೀನಿವಾಸ, ಅವನು ನೋಡಿ ಚೆನ್ನಾಗಿದ್ದಾನೆ ಚೆನ್ನಾಗಿ ಹೇಳ್ತಾನೆ. ಅಲ್ಲಿ ನೋಡಬೇಕು ವರಾಹನ ಮುಖ ಬಹಳ ಸುಂದರ. ಅಲ್ಲಿ ಎಲ್ಲಿಗೆ ಹೋಗ್ತೀವಿ, ಶ್ರೀಮಠಕ್ಕೆ ಹೋದರೆ ಆ ಆಚಾರು ಪಾಪ ಅದು ಏನು ಮಹಾನುಭಾವನು ಮಾತು, ಅದು ಯಾರಲ್ಲಿ ಹೇಳ್ಕೊಟ್ಟಾರೋ ಗೊತ್ತಿಲ್ಲ. ಅವರಲ್ಲಿ ತೋರಿಸಬೇಕಾದ್ರೆ ನೀವು ನಾಳೆ ಬೆಳಗ್ಗೆ ಶ್ರೀಮಠಕ್ಕೆ ಹೋಗ್ರಿ, ಅವರು ದೀಪದಿಂದ ಎಲ್ಲ ತೋರಿಸ್ತಾ ಹೇಳ್ತಾ ಬರ್ತಾರೆ. ಅಲ್ಲಿ ಮಂಟಪದಲ್ಲಿ ಶ್ರೀನಿವಾಸನ ಮೂರ್ತಿ ಇದೆ, ದೇವ ಅಂದರೆ ಅದು ಉತ್ಸವ ಮೂರ್ತಿ ದೇವರದ್ದು, ಹೆಸರು ವಿಶೇಷವಾಗಿದೆ ಆ ದೇವರಿಗೆ, ವರಾಹ ದೇವರದ್ದು ಉತ್ಸವ ಮೂರ್ತಿ, ಮುಖ ಮಾತ್ರ ಶ್ರೀನಿವಾಸನಂತೆ ಇರುತ್ತೆ. ಅವಾಗ ಹೇಳ್ತಾರೆ, ವರಾಹ ದೇವರ ಹೆಂಡತಿ ವರಾಹ ದೇವರು ಸರಿ ಹೇಳಿದ್ಲು, ನಿಮ್ಮ ಮುಖ ನಂಗೆ ನೋಡ್ಲಿಕ್ಕಾಗ್ತಾ ಇಲ್ಲ, ನಿಮ್ಮ ಮುಖ ನಮಗೆ ನೋಡ್ಲಿಕ್ಕಾಗ್ತಾ ಇಲ್ಲ, ಸ್ವಲ್ಪ ಒಳ್ಳೆ ಮುಖ ತೋರಬಾರ್ದ ಅಂದರೆ ಈ ಮುಖದಿಂದ ಕಾಣಿಸಿದ ಅಂತ ಹೇಳ್ತಾರೆ. ಮತ್ತದು ಹೇಳ್ತಾರೆ ಪಂದಿ ಮುಖಂ ಅಂತ ಹೇಳ್ತಾರೆ, ಹಂದಿ ಮುಖ ಇಟ್ಕೊಂಡಿದ್ಯಾ ನೀನು ನೋಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ, ಅವಾಗ ಶ್ರೀನಿವಾಸನಂತೆ ದರ್ಶನ ಕೊಟ್ಟ ಅಂತೇಳಿ. ಅದು ಯಾವ ಕತೆ ಹೇಳಿದ್ರು ಏನು ಹೇಳ್ತಾರೆ, ವರಾಹ ದೇವರ ಮುಖ ಎಂಥದ್ದು ಸುಂದರ ಮುಖ. ಅದನ್ನು ನಮ್ಮ ವ್ಯಾಸ ತತ್ವಜ್ಞರು ಹೇಳ್ತಾರೆ, ಕಿಲಿ ಕಿಲಿ ನಗುವ ವರಾಹ ಅಂತ. ವರಾಹ ನಕ್ಕರೆ ಮತ್ತು ನವಿನ ಯಾರ ನಗು ನೋಡ್ಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನಗುತ್ತಾನಂತೆ, ಅಷ್ಟು ಸುಂದರ ಮೂರ್ತಿ ವರಾಹ. ಅದಕ್ಕೆ ಹೇಳ್ತಾ ಇದ್ದಾರೆ, ವರಾಹ ದೇವರನ್ನ ಒಲಿಸಿಕೊಂಡ ಮಹಾತ್ಮರೆಲ್ಲ ವರಾಹ ದೇವರ ರೂಪ
ಅದ್ಭುತ. ಅಷ್ಟೇ ಅಲ್ಲ, ಭಕ್ತರ ಜೊತೆಗೆ ಆಟ ಆಡುವ ರೂಪ ವರಾಹ ಅಂತ ಹೇಳ್ತಾ ಇದ್ದಾನೆ. ಹಾಂ, ಇನ್ನು ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಮತ್ತ ಶುರು ಮಾಡಿದ. ಋಗ್ ಮಹರ್ಷಿಗಳು ಬಂದರು ವೈಕುಂಠಕ್ಕೆ, ಕಾಲಿಂದ ಓದ್ರಯ್ಯ, ಇಲ್ಲಿಗೆ ಬಂದೆ, ಈ ಧೇನುಪಾಲ ಹೊಡೆದ, ಔಷಧಕ್ಕೆ ನಾನು ಹೊರಗೆ ಬರುತ್ತಾ ಇದ್ದೇನೆ ಅಂತೆಲ್ಲ ಹೇಳಿದ. ತಮಾಷೆ ಹೇಳಬೇಕಾದ್ರೆ ಕೆಲವರಲ್ಲಿ ಸ್ವಭಾವ ಇರುತ್ತೆ, ಏನೋ ಕಾಣಿಸಿರ್ತಾರಪ್ಪ, ಕಾಣಿಸಿರ್ತಾರೋ ಮನೆಗೆ ಬಂದಿರ್ತಾರೋ ಏನೋ ಇರುತ್ತೆ. ಬಂದಾಗ ಯಾರೋ ಎದುರಿಗಿದ್ದವ್ರು ಕೇಳ್ತಾರೆ, ಎಲ್ಲಿಂದ ಬಂದ್ರಿ ಅಂತ. ಪಾಪ ಅದೇನೋ ಪ್ರಾರಬ್ಧ ಕರ್ಮ ಕೂತಿರುತ್ತೆ, ಅದಕ್ಕೆ ಕೇಳಿಬಿಡ್ತಾರೆ ಅವರನ್ನು, ಎಲ್ಲಿಂದ ಬಂದ್ರಿ ಅಂತ. ಅವರು ಶುರು ಮಾಡ್ತಾರೆ ಏನು ಅಂತ, ಅಲ್ಲ ಬೆಳಿಗ್ಗೆ ಎದ್ದೆ ನಾನು, ಬಾತ್ರೂಮಲ್ಲಿ ಹೋಗಿದ್ದೆ, ಅಲ್ಲಿ ನಿನ್ನೆ ಪೇಸ್ಟ್ ಇದ್ದಿಲ್ಲ, ಅದು ಮರ್ತೋಗಿದ್ದೆ, ಹಾಗೆ ಹೊರಟೋಗಿಟ್ಟೆ, ಮತ್ತೆ ಟೂತ್ಪೇಸ್ಟ್ಗಾಗಿ ರೂಮಿಗೆ ಹೋಗಿ ತೆಕ್ಕೊಂಡು ಬಂದು ಹಲ್ಲು ತಿಕ್ಕಿ ಸ್ನಾನ ಮಾಡಕ್ಕಲ್ಲ ಸೋಪ್. ಕೊನೆಗೆ ರಾತ್ರಿ ಇವರ ಮನೆಗೆ ಬರೋ ಪರಿ ಅಂತ ಎಲ್ಲ ಹೇಳಿ ಹೀಗೆ ಬಂದೆ. ಅಷ್ಟೊಳಕ್ಕೆ ಈತ ಬಿದ್ದೇ ಹೋಗ್ಬಿಟ್ಟಿರ್ತಾನೆ ಕೇಳಿದವ. ಅಂದರೆ ಆ ಯಾರಿರ್ತಾರಲ್ಲ ಹೇಳೋರು, ಅವರಿಗೆ ಚೂರು ಚೂರು ಹೇಳಲಿಕ್ಕೆ ಅಷ್ಟು ಇಷ್ಟ ಇರಲ್ಲ, ಸಂಪೂರ್ಣವಾಗಿ ಹೇಳಲಿಕ್ಕೆ ಅವ್ರಿಗೆ ಆನಂದ. ಆ ತಮಾಷೆಗೆ ಹೇಳಿದೆ, ಶ್ರೀನಿವಾಸನ ಕೇಳಿದ ಕೂಡ ಎಲ್ಲ ಲಿಸ್ಟ್ ಹೇಳ್ತಾನೆ. ಇಲ್ಲಿ ಮಾತ್ರ ಅಲ್ಲ, ಯಾರು ಕೇಳಿದ್ರೆ ಮೊದಲಿಂದೆಲ್ಲ ಹೇಳ್ತಾ ಬರ್ತಾನೆ ಶ್ರೀನಿವಾಸ. ಸರಿ, ತಮಾಷೆಗೂ ತಮಾಷೆ ಇದೆ ಶ್ರೀನಿವಾಸನ ಹತ್ರ, ಅಷ್ಟೇ ಸೀರಿಯಸ್ ಕ್ಯಾಂಡಿಡೇಟ್ ಆತ. ಆತನ ಹತ್ರ ಚೂರು ಬಾಲ ಬಿಚ್ಚಿದ್ರೆ ಪೂರ್ಣ ಕತ್ತರಿಸಿಬಿಡುತ್ತಾನೆ, ಅಷ್ಟೂ ಅದ್ಭುತ ವ್ಯಕ್ತಿ ಮಹಾನುಭಾವ, ಭಕ್ತರ ಮಾತಿಗೆ ಓಗೊಡುವಂಥ ವ್ಯಕ್ತಿ. ಮಾತಾಡ್ತಾನವ, ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ತುಂಬ ನೋವಾಗ್ತಾ ಇದೆಪ್ಪ ವರಾಹ, ಈ ಔಷಧಕ್ಕಾಗಿ ನಾನೇ ಹೋಗಿ ಬರ್ತಾ ಇದ್ದೇನೆ ನೋಡು. ನೋಡಪ್ಪ, ದೈವೇನ ದೃಷ್ಟವಾನಸ್ಮಿ ತ್ವಾಮದ್ದೇಹ ಧರಾಧರಂ ಹೇಳ್ತಾರೆ. ನೀ ಏನು ಯಾಕೆ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಹೇಳ್ತಾರೆ. ಔಷಧಾರ್ಥಂ ವರಾಹಾತ್ಮನ್ ಗಚ್ಚಾಮಿ ಇಹ ನಿರಂತರಂ, ದಿನಾಗ್ಲೂ ಈ ಔಷಧಕ್ಕಾಗಿ ಹೋಗಿ ಬರ್ತಾ ಇದ್ದೀನಪ್ಪ ನಾನು. ನನ್ನ ಅದೃಷ್ಟ, ದೇವರ ಅನುಗ್ರಹ, ನಿನ್ನ ನೋಡಿದೆ. ಸರಿ, ಮುಂದೇನು? ಸ್ವಲ್ಪ ನಾನು ಇಲ್ಲೇ ಇರಬೇಕು ಅಂದುಕೊಳ್ತಾ ಇದ್ದೇನೆ. ಅತ್ರೈವ ನಿವಸಾಮೀತಿ ಸಂಕಲ್ಪೋ ಮಮ ವರ್ತತೆ. ಹಾಗಾದ್ರೆ ನಾನೇನು ಮಾಡಿ, ಸ್ವಲ್ಪ ಸ್ಥಳ ಕೊಡಯ್ಯ, ನಿಂದೇ ಅಲ್ಲ. ಇಲ್ಲ, ಎಷ್ಟರವರೆಗೆ ಇರ್ತೀಯಪ್ಪ? ಯಾವತ್ ಕಲಿಯುಗಂ ಭವೇತ್, ಕಲಿಯುಗ ಆಗೋವರೆಗೆ ಇರ್ತೇನೆ ಅಷ್ಟೇ, ಇನ್ನೇನು ಇಲ್ಲ. ಅವಾಗ ವರಾಹದೇವರು ಹೇಳಿದ್ರಂತೆ, ಸ್ವಲ್ಪ ನೋಡಿ. ಸರಿ ಸರಿ, ಕಲಿಯುಗದಲ್ಲಿ ಬಂದಿದೆಯಲ್ಲ ನೀನು, ಅದು ಸುಮ್ಮನೆ ಕೊಡಲಿಕ್ಕಾಗಲ್ಲ. ಸ್ಥಳಂ ಮೂಲ್ಯೇನ ಗೃಹ್ಯತ, ವಿಶೇಷವಾಗಿ ದುಡ್ಡು ಕೊಟ್ಟು ತಗೊಳ್ಳಯ್ಯ. ಅದೆಂಥ ನಾಟಕ ಆಡ್ತಾನೆ ಮಹಾನುಭಾವ. ಅವಾಗ ಶ್ರೀನಿವಾಸ ಹೇಳ್ತಾ ಇದ್ದಂತೆ, ಅಯ್ಯ ನನ್ನ ಕೈಯಲ್ಲಿ ದುಡ್ಡೇ ಇಲ್ಲ, ನಾನೆಲ್ಲಿ ಕೊಡಲಿ ನಿಮಗೆ? ಆದರೆ ನನ್ನನ್ನು ನೋಡಲಿಕ್ಕೆ ಮುಂದೆ ಭಕ್ತರು ಬರ್ತಾರಲ್ಲ, ಅವರು ಮೊದಲು ನಿನ್ನ ದರ್ಶನ ಮಾಡಲಿ. ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ಪರಂ ದ್ರವ್ಯಂ ದದಾಮಿ ಕರುಣಾನಿಧೇ. ಹೇ ಸ್ವಾಮಿ, ಇದೇ ವಿಶೇಷವಾದ ದ್ರವ್ಯ, ಇದು ಕೊಡ್ತೀನಪ್ಪ, ನೀನು ಬಹಳ ಕರುಣಾನಿಧಿಯಲ್ಲ, ಕರಿಗೆ ಹೋಗ್ತೀಯ ಅಂದೆ. ಅವಾಗ ಸ್ವಾಮಿ ನೋಡಿದನಂತೆ, ಸರಿ ಸರಿ, ನೀನು ಕೊಟ್ಟಂಥ ಇದಕ್ಕೆ ಎಷ್ಟು ಪಾದಶತ ಮಾತ್ರಂ ರಮಾಪತೆ, ವಿಶೇಷವಾಗಿ ಹೇ ವಾಸುದೇವ 100 ಅಡಿ ಮಾತ್ರ ಕೊಡ್ತೀನಿ. ಇಷ್ಟು ದೊಡ್ಡ ಬೆಟ್ಟದಲ್ಲಿ ನಿಮಗೆ ನೀನು ಕೊಟ್ಟದ್ದಕ್ಕೆ ಬೆಲೆ, ಅದಕ್ಕೆ 100 ಅಡಿ ಕೊಡ್ತೇನೆ ನೋಡು ಅಂತ ಕೊಟ್ಬಿಟ್ಟು. ಸರಿಯಾಗಿ ದೇವರ ಗರ್ಭಗುಡಿ ಎಲ್ಲ ನೋಡಿದ್ರೆ 100 ಅಡಿ ಅದು. ಹಾ ಹೌದಾ, ಮತ್ತೆ ಈತ ಎಷ್ಟು ಬುದ್ಧಿವಂತ, ಕೊನೆಗೆ ವರಾಹದೇವರಿಗೆ ಆ ಗುಡಿ ಮಾತ್ರ ಬಿಟ್ಕೊಟ್ಟು ಮಿಕ್ಕದ್ದೆಲ್ಲ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟ ಈ ಮಹಾನುಭಾವ. ಇಡೀ ಬೆಟ್ಟ ಎಲ್ಲ ಈತಂದೇ ಆಗ್ಬಿಟ್ಟಿದೆ, ಕೊಟ್ಟದ್ದು 100 ಅಡಿ ಮಾತ್ರ ಈತನಿಗೆ. ಇದೆಲ್ಲ ನಾವು ಹೀಗೆ ಹೋಗ್ತಾ ಇರ್ತೀವಲ್ಲ, ಒಳಗೆ ತುಂಬ ಅರ್ಥ ಗೊತ್ತಿದೆ. ಪ್ರಥಮಂ ದರ್ಶನಂ, ಹಾ ಸ್ವಲ್ಪ ಆಳಕ್ಕೆ ಹೋಗೋಣ. ಅದಕ್ಕೆ ಹೇಳ್ತಾರೆ, ನಮ್ಮ ಶರೀರದಲ್ಲಿ ನಾಡಿಗಳಲ್ಲೆಲ್ಲ ತಿರುಗುವವ ವರಾಹ, ಕ್ರೋಡ 72,000 ರೂಪಗಳಿಂದ ಆಡುತ್ತ ಆನಂದಾತ್ಮ, ವಿಶೇಷವಾಗಿರತಕ್ಕಂಥ ಶರೀರದಲ್ಲಿ ನಾಡಿಗಳಲ್ಲಿ ಆಡುತ್ತಾ ನಾಡಿಗಳು ತಿರುಗಾಡ್ತಾ ಇರ್ತಾನಂತ 72,000 ರೂಪಗಳಿಂದ. ಜೀವಿಯಾದವ ಜೀವಿಯಾದವ ದೇವರ ದರ್ಶನ ಆಗಬೇಕಾದರೆ ಮೊದಲು ನಾಡೀಶೋಧನ ಆಗಬೇಕು. ವರಾಹ ದೇವರ ಉಪಾಸನೆ ಮಾಡಿದರೆ ನಾಡಿಗಳು ಶುದ್ಧಿಯಾಗುತ್ತೆ, ಅದರ ಮೂಲಕ ಇಂದ್ರಿಯಗಳ ಶುದ್ಧಿ, ಅದರ ಮೂಲಕ ವಿಶೇಷ ಸಾಧನ, ಅದರ ಮೂಲಕ ಹೃದಯದಲ್ಲಿರುವ ಶ್ರೀನಿವಾಸನ ದರ್ಶನ. ಅದನ್ನೇ ಹೇಳಿದರು, ಮೊದಲು ನಿನ್ನ ದರ್ಶನ, ಮೊದಲು ನಿನ್ನ ತೀರ್ಥ, ಮೊದಲು ನಿನಗೆ ನೈವೇದ್ಯ, ಮೊದಲು ನಿನಗೆ ಹಾಲಿನ ಅಭಿಷೇಕ, ಇದೇ ಕೊಡ್ತೇನೆ. ಇದು ಒಳಗಿನ ಅರ್ಥ. ನಾವು ಮೊದಲು ಉಪಾಸನೆ ಮಾಡಬೇಕಾಗಿದ್ದು ವರಾಹ. ಯಾಕೆ? ವರಾಹ ಏನು ಮಾಡುತ್ತೆ? ಭೂಮಿಯನ್ನು ಅಗದು 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 ಇಡುತ್ತೆ. ಹಾಗೆ ವರಾಹ ದೇವರು ನಮ್ಮ ನಾಡಿಗಳಲ್ಲಿ ಪಾಪ ಕೂತಿದ್ರೆ ಅದನ್ನು ಅಗದು ಅಗದು ತೆಗೆದು ಬಿಡುತ್ತಾರೆ. ಅದಕ್ಕೆ ವರಾಹನ ಉಪಾಸನೆ ಆಗಬೇಕು ಮೊದಲು, ನಂತರ ಶ್ರೀನಿವಾಸನ ದರ್ಶನ ಅಂತ ಹೇಳ್ತಾ ಇದ್ದಾರೆ. ಆವಾಗ ಇಬ್ಬರು ಕೂಡ ವಿನೋದ ಮಾಡ್ತಾ ಇದ್ದಾರೆ. ಯಾಕೆ? ಮೋಹನಾರ್ಥಂ ಹಿ ಅಭಕ್ತಾನಾಂ ಭಕ್ತಾನಾಂ ಭಕ್ತಿ ಸಿದ್ಧಯೇ. ಅಭಕ್ತರಿಗೆ ಮೋಹನಕ್ಕಾಗಿ, ಭಕ್ತರಿಗೆ ವಿಶೇಷವಾಗಿ ಭಕ್ತಿ ಬರಲಿ ಅಂತ ಅವಾಗ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇಬ್ಬರು ಹಾಗೆ ಆಟ ಆಡಿದ ಮೇಲೆ ವರಾಹದೇವರು ಹೇಳ್ತಾ ಇದ್ದಾರೆ, ಅಪ್ಪ ನೀನು ಒಬ್ಬನೇ ಇದ್ದೀಯಲ್ಲ, ನನಗೆ ಧರಾದೇವಿ ಇದ್ದಾಳೆ ಅಡಿಗೆ ಮಾಡಲಿಕ್ಕೆ, ನಿನಗೆ ವಿಶೇಷವಾಗಿ ಅಡಿಗೆ ಮಾಡಲಿಕ್ಕೆ ವಕುಲಾದೇವಿಯನ್ನು ಕೊಡ್ತೇನೆ ಅಂತ ಹೇಳಿ ನೀನು ದಿನಾಗಲೂ ಒಳ್ಳೆ ಜೇನು ಕಳಿಸಿ ಕೊಡ್ತಾ ಇದ್ರಂತೆ ವರಾಹದೇವರು. ಆಕೆ ಬಲಾಭಕ್ತಿಯಿಂದ ಶ್ರೀನಿವಾಸನನ್ನ ಅನ್ನಪಾನ ಔಷಧಾದ್ಯೈಶ್ಚ ಪಾದ ಸಂವಾಹನಾದಿಭಿ ಪೂಜೆಯ ಮಾಸ ಗೋವಿಂದಂ ಶ್ರೀನಿವಾಸಂ ನಿರಾಮಯಂ. ಅನ್ನಪಾನ ಔಷಧಾದಿಗಳಿಂದ, ಕಾಲೊತ್ತೋದು ಮೊದಲಾದದರಿಂದ ದೇವರನ್ನ ವಿಶೇಷವಾಗಿ ಪೂಜಾ ಮಾಡಿದ್ಲಂತೆ ಶ್ರೀನಿವಾಸನನ್ನ. ಎಂಥವ? ನಿರಾಮಯಂ, ಯಾವ ದೋಷಗಳೂ ಇಲ್ಲದೆ ಇರತಕ್ಕಂಥವ. ಅಷ್ಟೇ ಅಲ್ಲ, ಆಕೆ ಹೇಗೆ ಮಾಡಿದ್ಲು ಗೊತ್ತಾ? ಹೇಳುತ್ತಾ ಇದ್ದಾರೆ, ಇವನಿಗೆ ಹಸಿವೆ ಇಲ್ಲ ಅಂತ ತಿಳ್ಕೊಂಡು ಹೊಟ್ಟೆ ತುಂಬ ಅನ್ನ ಹಾಕಿದ್ಲಂತೆ. ಹಾಗೆ ಇವನಿಗೆ ಪೆಟ್ಟೆ ಆಗಿಲ್ಲ ಅಂತ ತಿಳ್ಕೊಂಡು ನಾಟಕ ಅಂತ ತಿಳ್ಕೊಂಡೇ ಔಷಧ ಹಚ್ಚಿದ್ಲಂತೆ. ಈ ಜ್ಞಾನ ಎಲ್ಲಿ ಬಂತು ಅಂದರೆ, ಯಶೋಧಾದೇವಿ ಆಗಿದ್ದಾಗ ಆ ಕೃಷ್ಣನಿಗೆ ಏನಾಗುತ್ತೋ ಏನಾಗುತ್ತೋ ಅಂತ ಹೆದರಿ ಹೆದರಿ ಏನು ಮಂತ್ರ ಕಟ್ಟಿ ಯಂತ್ರ ಕಟ್ಟಿ ಎಲ್ಲ ಮಾಡಿದ್ರೆ, ಏನು ಮಂತ್ರ ಹಾಕಿ ಎಲ್ಲ ಮಾಡಿದ್ಲಲ್ಲ, ಈಗ ಒಳ್ಳೆ ಜ್ಞಾನ ಬರ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅವಾಗ ಋಷಿಗಳು ಹೇಳ್ತಾರೆ, ಅಂಥ ಶ್ರೀನಿವಾಸನ ಸೇವಾ ಮಾಡಲಿಕ್ಕೆ ಬಕುಲಾದೇವಿ ಏನಾಗಿರಬೇಕು ಹಿಂದೆ? ಅದು ನೋಡಿ, ಈಗ ಅವರನ್ನು ನೋಡಿ ಅದರ ಪ್ರಕಾರ ಹಿಂದೆ ಏನಾದರೂ ಆಗಿರಬೇಕು ಅಂತ ಎಸ್ಟಿಮೇಷನ್ ಶುರು ಮಾಡ್ತಾರೆ. ಅವಾಗ ಹಿಂದೆ ಯಶೋಧಾದೇವಿಯೇ ಕೃಷ್ಣನ ತಾಯಿಯಾಗಿದ್ಲಯ್ಯ, ದೇವರ ಮದುವೆ ನೋಡಿಲ್ಲ ಆಕೆ, ಅದಕ್ಕೆ ಮನಸ್ಸೀದತಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ. ಹೇ ಕುಸು, ಕೃಷ್ಣ ನಿನ್ನ ಮನಸ್ಸು ನಿನ್ನ ಏನು ಮದುವೆ ನೋಡಿಲ್ವೋ, ನೋಡ್ಬೇಕಂತಿದಪ್ಪ ಅಂತ ಹೇಳಿದಾಗ ಶ್ರೀನಿವಾಸ ಹೇಳಿದ, ಅಪ್ಪ ಶ್ರೀಶೈಲದಲ್ಲಿ ವಿಶೇಷವಾಗಿ ಕಲಿಯುಗದಲ್ಲಿ ನಿನಗೆ ತೋರಿಸ್ತೇನಮ್ಮ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕಾಲದ ನಂತರ ಆಕೆ ಬಂದ್ಲು. ಯಶೋಧಾದೇವಿಯೇ ವಕುಲಾದೇವಿಯಾಗಿ ಬಂದಿದ್ದಾಳೆ. ಶ್ರೀನಿವಾಸ ಹೇಗೆ ಬಂದ ಹೇಳ್ತಾ ಇದ್ದಾರೆ ಇಲ್ಲಿ. ಯಶೋಧಾಹ ತೋಷಕೈರ್ ಗುಣಕರ್ಮಭಿ, ಶ್ರೀನಿವಾಸ ಬಂದ, ಎಂಥ ರೂಪ ಧಾರಣೆ ಮಾಡಿಕೊಂಡು ಬಂದ ಅಂದರೆ ಬಕುಲಾದೇವಿಗೆ ಸಂತೋಷ ಕೊಡುವ ರೂಪ, ಬಕುಲಾದೇವಿಗೆ ಸಂತೋಷ ಕೊಡುವಂಥ ಗುಣ, ಬಕುಲಾದೇವಿಗೆ ಸಂತೋಷ ಕೊಡುವಂಥ ಕರ್ಮಗಳಿಂದ ಸ್ವಾಮಿ ಬಂದ. ಆ ಗುಣರೂಪ ಕರ್ಮಗಳಿಂದ ಆಕೆ ಸಂತೋಷಕ್ಕಾಗಿ ಮಗನಾಗಿ ಬಂದು ಸಂತೋಷವನ್ನು ಕೊಡ್ತಾ ಇದ್ದಾನೆ ಶ್ರೀನಿವಾಸ ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಅಂಥ ಭಗವಂತ ಇಲ್ಲಿ ಪ್ರಾಕೃತ ಮೂರ್ತಿಯಂತೆ ಸಂತೋಷವಾಗಿದ್ದಾನಯ್ಯ. ದೈತ್ಯಾನಾಂ ಮೋಹನಾರ್ಥಾಯ ಸುರಾಣಾಂ ಮುಕ್ತಿ ಸಿದ್ಧಯೇ ಅಂತ ವಿಶೇಷವಾಗಿ ತನ್ನ ಭಕ್ತರಿಗೆ ವಿರಕ್ತರಿಗೆ ವಿಶೇಷವಾಗಿ ಅನುಗ್ರಹ ಮಾಡಲಿಕ್ಕೆ ಸ್ವಾಮಿ ಇಲ್ಲಿಗೆ ಬಂದ ಅಂತ ಹೇಳ್ತಾ ಇದ್ದಾರೆ. ಹೌದಾ? ವಿರಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಸ್ವಭಕ್ತಾನಾಂ ಹಿತಾಯ ವಿರಕ್ತಾನಾಂ ವಿಶೇಷತಃ. ವಿರಕ್ತರು ಸನ್ಯಾಸಿಗಳು. ಹೌದಾ, ಯಾವ ಸನ್ಯಾಸಿಗಳು ಬಂದರು? ಆ ಎಲ್ಲರಿಗೂ ದೊಡ್ಡ ಸಂಶಯ ಏನಂತ, ತಿರುಪತಿಗೆ ಮಧ್ವಾಚಾರ್ಯ ಬಂದ್ರಾ ಇಲ್ವ? ದೊಡ್ಡ ಸಂಶಯ, ಎಲ್ಲರಿಗೂ ಚರ್ಚೆ ಇದು. ಯಾಕೆ, ಎಲ್ಲೂ ಸುಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರು ತಿರುಪತಿಗೆ ಬಂದಂತೆ ಉಲ್ಲೇಖ ಇಲ್ಲ, ಬರೆದಿಲ್ಲ, ಅದರಿಂದ ಬಂದಿಲ್ಲ. ಯಪ್ಪ, ನಾವೆಲ್ಲ ಬ್ರಹ್ಮಜ್ಞಾನಿಗಳು. ಹೇಳ್ತಾರೆ ಸುಮಧ್ವ ವಿಜಯದಲ್ಲಿ ಎಲ್ಲವನ್ನ ಬರೆದಿಲ್ಲಯ್ಯ, ದಿಕ್ಪ್ರದರ್ಶನ ಮಾಡಿದರಷ್ಟೇ. ನಂಬಲ್ಲ ನಾವು. ಇಲ್ಲ, ಬಂದಾರೇನು ತಿರುಪತಿಗೆ ಮಧ್ವಾಚಾರ್ಯ? ಬಂದಿದ್ರೆ ಯಾರು ಹೇಳಬೇಕದು, ನೀವು ನಾವುನ? ಅಲ್ಲ, ಮಧ್ವಾಚಾರದ ಕಾಲದಲ್ಲಿ ಇದ್ದವ್ರು ಹೇಳಿಲ್ಲ ಸುಮಧ್ವಜದಲ್ಲಿ. ಮತ್ತಿನ್ನಾರು ಹೇಳಬೇಕು? ಯಾರಾದರೂ ಅಪರೋಕ್ಷ ಜ್ಞಾನಿಗಳು ಹೇಳಬೇಕು ಮಧ್ವಾಚಾರ್ಯಲ್ಲಿ ಬಂದರು ಅಂತ. ಯಾರು ಹೇಳಿದ್ದಾರೆ? ಯಾರೂ ಹೇಳಿಲ್ಲ, ಯಾರೂ ಹೇಳಿಲ್ಲ ಮಧ್ವಾಚಾರ್ಯ ಬಂದಾರೆ ಅಂತ. ಒಬ್ಬರು ಹೇಳಿದರು. ಏನು? ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ ಅದ್ಭುತವಾಗಿ ಶ್ರೀನಿವಾಸನ ಸ್ತೋತ್ರವನ್ನು ಮಾಡುತ್ತಾ. ಅವರು ಆ ಶ್ಲೋಕವನ್ನು ಮಾಡುತ್ತಾರಲ್ಲ, ಏನು ಹೀಗೆ ಅಂದುಕೊಂಡಾಯ್ತೆ. ಒಂದು ನಿಮಿಷ ನೆನಪು ಮಾಡಿಕೊಳ್ತಾ ಇದ್ದೀನಿ. ತಟ್ಟನೆ ಇಷ್ಟರವರೆಗಿತ್ತು, ಹೋಗ್ತಾ ಇದೆ. ಹಾ, ಶ್ರೀನಿವಾಸ ಯಾರು? ಶ್ರೀನಿವಾಸನಲ್ಲಿ ಭಕ್ತಿ ಬರಲಿ. ಹೇಳ್ತಾರೆ, ಆನಂದ ತೀರ್ಥವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ವಾದಿರಾಜ ಹೇಳಿದ್ದು, ಆನಂದ ತೀರ್ಥವರದೇ, ಆನಂದ ತೀರ್ಥರಿಗೆ ವರವನ್ನು ಕೊಟ್ಟಿರತಕ್ಕಂಥ ಈ ಶ್ರೀನಿವಾಸನಲ್ಲಿ ನನ್ನ ಮನಸ್ಸಿರಲಿ ಅಂತ ಅಪರೋಕ್ಷ ಜ್ಞಾನಿಗಳಾದ ವಾದಿರಾದರು ನಿರ್ಣಯ ಮಾಡಿ ಹೇಳಿದರು. ಮಧ್ವಾಚಾರ್ಯಲ್ಲಿ ಬಂದು ಅನುಗ್ರಹ ಪಡೆದಿದ್ದಾರಯ್ಯ ಅಂತ. ಸಾಕಲ್ಲವೇ, ಎಷ್ಟು ಚೆನ್ನಾಗಿ. ಅವ್ರಿಗೆಲ್ಲ ಗೊತ್ತು ನಾವು ಇಂಥ ಬುದ್ಧಿವಂತರು, ಪ್ರಶ್ನೆ ಮಾಡ್ತೀವಿ ಮಧ್ವರಾಯರು ಹೋಗಿಲ್ಲ ಯಾಕೆ ಸುಮಧ್ವಜದಲ್ಲಿ ಹೇಳಿಲ್ಲ ಅಂತ. ಈ ಚರ್ಚೆ ಮಾಡುವಂಥವರೆಲ್ಲ ಈ ಜಾತಕವೇ ಅವರಿಗೆಲ್ಲ ಗೊತ್ತು. ಅದಕ್ಕೆ ಸ್ಪಷ್ಟ ಹೇಳಿಬಿಟ್ರು, ಆನಂದ ತೀರ್ಥ ಬರದೆ. ಅದಕ್ಕೆ ಆ ತಿರುಪತಿಗೆ, ಮುಳಬಾಗಿಲಿಂದ ತಿರುಪತಿಗೆ ಹೋಗುವಾಗಲಿ ತೀರ್ಥಂ ಅಂತ ಅಗ್ರಹಾರ ಬರುತ್ತಲ್ಲಿ, ತೀರ್ಥಂ ಅಂತ. ಯಾಕೆ ತೀರ್ಥಂ ಅಂತ ಬಂದರೆ, ಮಧ್ವರಾಜರಲ್ಲಿ ಚಾತುರ್ಮಾಸ್ಯಕ್ಕೆ ಕೂತ ಜಾಗ. ಅಲ್ಲಿಂದ ತಿರುಪತಿಗೆ ಹೋಗಿ ಶ್ರೀನಿವಾಸನ ಸೇವಾಕ್ಕೆ ಮಧ್ವಾಚಾರ್ಯ ಹೋಗಿದ್ರು ಅಂತ ವಿಶೇಷವಾಗಿ ಆ ಹಳ್ಳಿಯಲ್ಲೇ ಹೇಳುತ್ತಾರೆ. ಅದಕ್ಕೆ ವಾದಿರಾಜರು ಹೇಳಿದರು, ಮಧ್ವರಾಯರು ಬಂದು ಸೇವಾ ಮಾಡಿದ್ದಾರಯ್ಯ ಈ ಶ್ರೀನಿವಾಸನನ್ನ. ಅದಕ್ಕೆ ಆನಂದ ತೀರ್ಥವರದೆ ಅಂತ ಹೇಳಿದರು. ಅದಕ್ಕೆ ಮಧ್ವಾಚಾರ್ಯರಿಗೆ ಅಪರೂಪದ ಅನುಗ್ರಹ ಮಾಡಿದ ಶ್ರೀನಿವಾಸನ ವಿಶೇಷ ಚಿಂತನೆಯನ್ನು ನಾಳೆ ಮತ್ತು ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.